ಇತ್ಯೇತಿ ಹರೇರ ಚಿಂತ್ಯ ಸರ್ವದೇವೈಕ ವಂದ್ಯ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋಸೌ ಶ್ರೀಪತಿರ್ ಮಾನದೋನಃ ಜೇತ್ಯಜೋ ಅಖಂಡ ಗುಣೋರ್ಮಂಡಲಃ ಸದೋದಿತೋ ಜ್ಞಾನಮರೀಚಿಮಾರಿ ಸ್ವಭಕ್ತ ಆರ್ದೋಚ್ಯ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜೇತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜೇತ್ಯ ಸಂಖ್ಯೋರ್ ಬಲಾಂಬಪೂರ್ವೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀವಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಯದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ಸದಾಸು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭಾ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳು ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ನಾಡಿ ಪ್ರಕರಣ ಸಂಧಿ ಒಂದು ಇಂಟ್ರಡಕ್ಷನ್ಲಿ ನೋಡಿದ್ದೀವಿ. ಯಾಕೆ ನಾಡಿ ಪ್ರಕರಣ ಸಂಧಿ ಅಂದ್ರೆ ನಾಡಿ ಎಂಬುದು ಮೂಲಕವಾಗ ನಾಡ್ಯಂತಿ ಅಂತ ಮೇಲಕ್ಕೆ ಅಂದ್ರೆ ಒಂದು ಹೈಯರ್ ಎಲಿವೇಶನ್ ಸಾಧನೆಯಲ್ಲಿ ಈ ಒಂದು ನೆಕ್ಸ್ಟ್ ಸ್ಟೆಪ್ ಆಗ್ಬೇಕಾದ್ರ ಮೇಲಕ್ಕೆ ಅಂದ್ರೆ ನಾವು ರೈಸ್ ಅಬೌ ಎವ್ರಿಥಿಂಗ್ ಅಂದ್ರೆ ಏನು? ರೈಸ್ ಅಬೌ ಬೇಸಿಕಲಿ ನಮಗೆ ಕಟ್ಟಿ ಹಾಕುವಂತ ಪ್ರಾಕೃತ ಗುಣಗಳು, ಪ್ರಾಕೃತ ಗುಣವನ್ನ ಮೀರಿ ನಿಲ್ಲಬೇಕು. ದಟ್ ಈಸ್ ದ ಗೋಲ್. ಇವಾಗ ಆಗಲ್ಲ. ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ನೋ ವಾಟ್ ಇಟ್ ಈಸ್. ಮೂರು ಗುಣಗಳು ಹೇಗೆ ದೇಹ ಇಂದ್ರಿಯ ಮನಸ್ಸಲ್ಲಿ ಇದ್ದು ಹೇಗೆ ಕಟ್ಟಿ ಹಾಕತ್ತ, ಅದು ಕಟ್ಟಿ ಹಾಕಿದೆ ಈ ಕೆಲಸಗಳನ್ನ ಹೇಗೆ ನಡೆಯುತ್ತೆ? ಎಲ್ಲವೂ ಇರೋದು ಲಿಂಗದೇಹದಲ್ಲಿ. ಲಿಂಗದೇಹದಿಂದ ಒಂದೊಂದಾಗಿ ಇಲ್ಲಿ ನಮ್ಗೆ ಬರಬೇಕು ಅಂದ್ರೆ ಆ ಒಂದು ಕರ್ಮ ಹೇಗೆ ನಡೆಯುತ್ತ ಅಂಬೋದಕ್ಕೆ ಆ ಈ ನಾಡಿ ದ್ವಾರ ಆಗತ್ತ. ಆದ ಕಾರಣದಿಂದ ಹಿಂದೆ ಹೇಳಿದ ಪ್ರಕೃತಿ, ಮೂಲ ಪ್ರಕೃತಿ, ಪ್ರಕೃತಿ ಗುಣ, ಅದಕ್ಕೂ ಅದು ಆಗುವಂತ ರೀತಿ ಮೆಥಡಾಲಜಿ ಇಸ್ ಥ್ರೂ ದ ನಾಡಿಗಳು. ನಾಡಿ ಮೂಲಕವಾಗಿ ಆಗತ್ತೆ. ಸೊ ಆದ ಕಾರಣದಿಂದ ನಾಡಿಗಳ ಬಗ್ಗೆ ತಿಳ್ಕೋಬೇಕು. ನಾಡಿಗಳ ಬಗ್ಗೆ ನಮ್ಗೆ ಮೂಲತಃ ನಮ್ಗೆ 4ನೇ ಸಂಧಿಯಲ್ಲಿ ಅದು ನೆನಪು ಮಾಡ್ತಾರ. 4ನೇ ಸಂಧಿ ಭೋಜನ ರಸ ವಿಭಾಗ ಸಂಧಿಯಲ್ಲಿ ನೋಡಿದ್ರೆ ಅಲ್ಲಿ ವಾರಿ ವಾಚ್ಯನು ವಾರಿಯೊಳಗಿದ್ದ 6 ರಸವೆಂದೆನಿಸಿ 36,000 ಸ್ತ್ರೀ ಪುರುಷ ನಾಡಿಯೊಳು ತದ್ರೂಪ. 2ನೇ ಪದ್ಯ ನೋಡಿದ್ರೆ ಕ್ರೋಡ 72,000 ನಾಡಿಗತ ದೇವತೆಗಳ ಒಳಗಿದ್ದ ಆಡುತ್ತಾ ಆನಂದಾತ್ಮ ಚರಿಸುವ ಲೋಕಗಳು ಅಲ್ಲಿ ಶುರು ಮಾಡಿದ್ದಾರೆ. ಒಂದು ಹಿಂಟ್ ಇಲ್ಲಿ 3ನೇ ಪದ್ಯದಲ್ಲಿ ಇನ್ನೂ ಒಂದು ಹಿಂಟ್ ಕೊಟ್ಟಿದ್ದಾರೆ. ಸೊ ಆಮೇಲೆ ನೆಕ್ಸ್ಟ್ ಇದಕ್ಕೆ ಬಂದಾಗೆ 8ನೇ ಸಂಧಿಯಲ್ಲಿನೂ ಈರಡಿಕೆ 70,000 ನಾಡಿಗೆ ಮುಖ್ಯ ಏಕೋತ್ತರ ಅಂತ ಅಲ್ಲಿ ಹೇಳಿ ಅಲ್ಲಿ ನಾಡಿ ಬಗ್ಗೆ, ಆಮೇಲೆ ನಾಡಿಯಲ್ಲಿ ಇರುವಂತ ರೂಪಗಳು, ನಾಡಿ ಸ್ನಾನ ಬಗ್ಗೆ ಒಂದು ಚೂರು ಅಲ್ಲಿ ಪರಿಚಯ ಮಾಡಿಕೊಟ್ರು. ಆ ವಿವರವನ್ನ ಈ ಸಂಧಿಯಲ್ಲಿ ಪೂರ್ತಿಯಾಗಿ ಹೇಳ್ತಾ ಇದ್ದಾರೆ. ಇದಕ್ಕೆ ಇಲ್ಲಿ ಹೇಳುವಾಗ್ಲೇ ಶುರು ಮಾಡೋದೇ ಈ ಪದ್ಯ ಶುರು ಮಾಡೋದೇ ನೋಡೋಣ. ಈ ಪದ್ಯ ಹೀಗೆ ಹೋಗತ್ತೆ. ವಾಸುದೇವನು ಪ್ರಾಣ ಮುಖ ತತ್ವೇ ಶರಿಂದಲಿ ಸೇವೆ ಕೈಕೊಳ್ಳುತ್ತೀ ಶರೀರದೊಳಿಪ್ಪ 36,000 ಈ ಸುನಾಡಿಗಳೊಳಗೆ ಶ್ರೀ ಭೂಮಿ ಸಮೇತ ವಿಹಾರ ಗೈವ ಪರೇಶನ ಮಲಂಸು ಮೂರ್ತಿಗಳ ಚಿಂತಿಸು ಹಿಗ್ಗುತ್ತಿರು ಅಂತ ಹೇಳ್ತಾ ಇದ್ದಾರೆ. ಶುರು ಮಾಡೋದೇ ವಾಸುದೇವ ಅಂಬೋ ಹೆಸರಿನಿಂದ ಶುರು ಮಾಡ್ತಾ ಇದ್ದಾರೆ. ವಾಸುದೇವ. ಸೊ ಇದಕ್ಕೆ ಇಡೀ ನಾಡಿ ಪ್ರಕರಣಕ್ಕೆ ನಾಡಿಗಳ ನೆನಪು ಬರ್ಲಕ್ಕೆ, ನಾಡಿ ಅಂತರ್ಗತ ಭಗವಂತನ ನೆನಪು ಬರ್ಲಕ್ಕೆ ವಾಸುದೇವ ಮೂರ್ತಿ, ವಿಶೇಷವಾಗಿ ವಾಸುದೇವ ರೂಪದಿಂದ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ವಾಸುದೇವ ಅಂಬೋದು ನಾವು ನೋಡಿದ್ವಿ. ವಾಸುದೇವ ಅಂಬೋದಕ್ಕೆ ಅರ್ಥಗಳು ವಿಷ್ಣು ಸಹಸ್ರನಾಮ ಪ್ರತಿಪಾದ್ಯ ಅಂತ ನೋಡಿದ್ದೀವಿ. ಸೊ ಇಲ್ಲಿ ಸಮಗ್ರವಾಗಿ ನಾಡಿಗಳಿರುತ್ತೆ. 72 ವಿಷ್ಣು ಸಹಸ್ರನಾಮ ಒಂದು ಪದ ಅಲ್ಲ, ಸಮಗ್ರವಾಗಿ ಇರುವಂತ ಅಖಂಡವಾದ ರೂಪ ಕೊಡುವಾಗ್ಲೂ ವಾಸುದೇವ ಅಂಬೋದಿಂದ ಶುರು ಮಾಡಿದ್ದಾರೆ. ಸೊ ಇದಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ವಿಷ್ಣು ಸಹಸ್ರನಾಮದ ಒಂದೊಂದು ಪದ ನೋಡುವಾಗ್ಲೂ ಅದಕ್ಕೆ ಅನೇಕ ಅರ್ಥಗಳು ಸಮಟೈಮ್ಸ್ ಅದೆಲ್ಲ ರಿಪೀಟ್ ಆಗುವಂತೆ ಇರುತ್ತೆ ನಮ್ಗೆ. ಬಟ್ ಇದ್ರೂ ಈ ತಕೊಳ್ಳುವಾಗ ನಮ್ಗೆ ಯಾವುದು ನಮ್ಗೆ ಏನು ಮುಖ್ಯವಾದ ಆಗಬೇಕೋ ಆ ಒಂದು ಗುಣ, ಹೆಸರು ಮಾತ್ರ ಅಲ್ಲ, ವಾಸುದೇವ ಎಂಬ ಹೆಸರು ಮಾತ್ರ ಅಲ್ಲ, ಆ ಗುಣ ಚಿಂತನೆ ಬೇಕು. ಇಲ್ಲಿ ಗುಣಚಿಂತನೆ ಹೇಗೆ ಅಂದ್ರೆ ಹಿಂದಿನ ಸಂಧಿಯಿಂದ ಬಂದಾಗ ಈ ಮೂರು ಗುಣಗಳೇ ನಮ್ಮನ್ನ ಕಟ್ಟಿ ಹಾಕತ್ತ. ಈ ಮೂರು ಗುಣಗಳು ಸತ್ವರಜ ತಮೋ ಗುಣಗಳು ನಾವು ಬಂದು ಅದು ಅದನ್ನ ಒಂದು ಬಂಡೆ ಕಲ್ಲಂತೆ ಅಂದ್ರೆ ಒಂದು ಒಂದು ಇತ್ತ ಮೌಂಟನ್ ಮೌಂಟನ್ ತರ ನಾವು ತಿಳ್ಕೊಂಡ್ರೆ ಮೌಂಟನ್ ಒಂದು ಬೆಟ್ಟ, ದೊಡ್ಡ ದೊಡ್ಡ ಬೆಟ್ಟಗಳು ಬೆಳೆಸಿದ್ದೀವಿ ಅನೇಕ ಜನ್ಮದಿಂದ. ನಮಗೆ ಈ ನಾನು 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 ಅಂತ ನಾನು ನನ್ನದು ಅಂಬೋದು ತಿಳ್ಕೊಳ್ಳೋದು ಮುಂತಾದ್ದು, ಅದರಿಂದ ಆಗುವಂತ ಕಾರ್ಯ ಸತ್ವರಜ ತಮ ಸ್ಥೂಲವಾಗೆ ಸೂಕ್ಷ್ಮವಾಗೆ ಅದು ಒಂದು ಅದು ಸ್ಥೂಲ ಸೂಕ್ಷ್ಮವೂ ನೋಡಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ಮೂಲಕವಾದ ಬೇಸಿಕಲಿ ಅದು ಮೂಲಕವಾದ ಕಾರ್ಯ, ಅದರಿಂದ ನಮ್ಗೆ ಸಂಸಾರ ಅಂಬುದು ಆಗ್ತಾ ಇದೆ. ಅದು ನಮ್ಗೆ ಬಂಡೆ ಕಲ್ಲಂತೆ, ಬಂಡೆ ಕಲ್ಲು ಅಲ್ಲ, ಪರ್ವತಗಳು, ಪರ್ವತಗಳಷ್ಟು ಅಷ್ಟಷ್ಟು ದೊಡ್ಡದು ಬೆಳೆದಿದೆ. ಆ ಪರ್ವತವನ್ನು ನಾಶ ಮಾಡಬೇಕು, ಅದಕ್ಕೆ ವಾಸುದೇವ ಅಂತ. ಏನು ವಾಸುದೇವಕ್ಕೆ ಇಲ್ಲಿ ಸಂಬಂಧ ಏನು ಅಂದ್ರೆ ವಸು ಆಚ್ಛಾದನ ಅಂತ. ವಸು ಆಚ್ಛಾದನ ಅಂದ್ರೆ ಅದನ್ನ ಆಚ್ಛಾದನ, ಇದು ಯಾವುದಕ್ಕೆ ಆಚ್ಛಾದನ ಅಂದ್ರೆ ಈ ಭೂಮಿ, ಈ ಭೂಮಿ ದೇವರು ನಮ್ಗೆ ಕೊಟ್ಟದ್ದು, ಈ ಸಾಧನ ಶರೀರ ಕೊಟ್ಟಿದ್ದಾನೆ, ಈ ಭೂಮಿಯನ್ನ ನಮ್ಗೆ ಕೊಟ್ಟಿದ್ದಾನೆ. ಪಿಂಡಾಂಡ ಬ್ರಹ್ಮಾಂಡ ಇದೆ, ಪಿಂಡಾಂಡ ಬ್ರಹ್ಮಾಂಡ ಕೊಟ್ಟಿದ್ದಾನೆ ನಮಗೆ ಮಾಡ್ಲಿಕ್ಕೆ, ಪಿಂಡಾಂಡ ಕೊಟ್ಟಿದ್ದಾನೆ. ಈ ಪಿಂಡಾಂಡ ಈ ಭೂಮಿಗೆ ಆವರಿಸಿ ಇರೋದು, ಆಚ್ಛಾದನ ಮಾಡಿ ಇರೋದು ಯಾವುದು ಅಂದ್ರೆ ಬೆಟ್ಟಗಳು ಅಂತ ಹೇಳ್ತಾರೆ. ಯಾಕೆ ಬೆಟ್ಟಗಳು ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಎಲ್ಲಿ ಬೆಟ್ಟಗಳಿದೆ, ಭೂಮಿಗೆ ಆಚ್ಛಾದನ ಬೆಟ್ಟ ಇದೆ ಅಂದ್ರೆ ಇಲ್ಲಿ ಇಲ್ಲ. ಐದನೇ ಸ್ಕಂದ ಹೇಳುವಾಗ ಲೋಕಾಲೋಕ ಪರ್ವತಗಳು ಅಂತ ಅಂದ್ರೆ ದೊಡ್ಡ ಪರ್ವತಗಳು, ಪರ್ವತಗಳು ಭೂಮಿಯನ್ನ ಹೊತ್ತುಕೊಂಡಿದೆ ಅಂತ ಹೇಳ್ತಾರ. ಭೂಮಿಯನ್ನ ಆಚ್ಛಾದನೆ ಮಾಡುತ್ತೆ, ಆಚ್ಛಾದನೆ ಮಾಡುತ್ತೆ ಅಂದ್ರೆ ಎಷ್ಟು ದೊಡ್ಡ ದೊಡ್ಡ ಲೋಕ ಅಲೋಕ ಪರ್ವತಗಳು ಅಂತ ಅಂದ್ರೆ ಬೆಳಕನ್ನ ಬೆಳಕನ್ನ ಅಷ್ಟು ಎತ್ತರ ಇರುವಂತಹ ಪರ್ವತಗಳು ಸೂರ್ಯನ ಬೆಳಕು ಬೀಳದಂತೆನೂ ಮಾಡತ್ತಂತ. ಸೊ ಹಾಗೆ ಈ ಆಚ್ಛಾದನೆ ಮಾಡಿರುವಂತ ಬೆಟ್ಟಗಳು ನಮ್ಗೆ ಸೂರ್ಯ ಭಗವಂತ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳ್ತಾರೆ. ಅಲ್ಲಿ ಸೂರ್ಯ ಸೂರ್ಯನ ಅಂತರ್ಗತ ರೂಪ ಅನೇಕ ಹೇಳ್ತಾ ಬಂದನ್ನು ಒಂದು ಕಡೆ ಹೇಳ್ತಾ ಇದ್ದಾರೆ. ಇದು ವಾಸುದೇವ ನಾರಾಯಣ ವಾಸುದೇವ ರೂಪ, ಆ ರಾಜ ವಾಸುದೇವ ನಾರಾಯಣ ರೂಪ ಅಂತಾನೆ ಹೇಳ್ತಾರೆ. ವಾಸುದೇವ ಬಿಕಾಸ್ ನಾರಾಯಣ ಮೂಲ ರೂಪ, ಅದು ಒಳಗೇನೆ ಜೀವನ ಒಳಗೇನೆ ಇದೆ, ಹೊರಗೆ ಸಾಧನೆ ಮಾಡ್ಲಿಕ್ಕೆ ಅನುಕೂಲವಾದ ವಾಸುದೇವ ರೂಪದಿಂದ ಆಯಿತು. ವಾಸುದೇವನೇ ಮೋಕ್ಷ ಕೊಡ್ತಾನೆ, ವಾಸುದೇವನೇ ತರ್ತಾನೆ, ವಾಸುದೇವನೇ ವಾಸುದೇವನಿಂದ ಮಹತ್ವತ್ವ ಸೃಷ್ಟಿ ಇದೆಲ್ಲ ಮುಂತಾದಲ್ಲ ಆಗತ್ತೆ. ಆಮೇಲೆ ಕೊನೆಯಲ್ಲಿ ವಾಸುದೇವ ಮೋಕ್ಷ ಪ್ರದ ಅಂತ ನಾವು ಕೇಳಿದ್ದೇವೆ. ಸೊ ವಾಸುದೇವ ರೂಪ ಮುಖ್ಯವಾಗಿ ತಗೊಳ್ತಾರೆ. ಈ ಒಂದು ಸೂರ್ಯ ನಮಗೆ ಬೀಳದಂತೆ, ಈ ಸೂರ್ಯನನ್ನ ನಾವು ನೋಡಿದ್ದು ಇಲ್ಲ, ಆ ಸೂರ್ಯನ ಬಗ್ಗೆ ತಿಳ್ಕೊಂಡದ್ದು ಇಲ್ಲ. ಸೊ ಈ ಪರ್ವತಗಳು ನಾವು ಮಾಡಿದ ಕರ್ಮಗಳು ನಮ್ಮನ್ನ ಆ ಸೂರ್ಯ ಕಾಣದಂತೆ ಮುಚ್ಚಿಕೊಂಡಿದೆ. ಸೊ ಈ ಬೆಟ್ಟಗಳು ಈ ಪರ್ವತಗಳು ಈ ಪರ್ವತ ಈ ಭೂಮಿಯನ್ನ ಆಚ್ಛಾದನೆ ಮಾಡಿಕೊಂಡಿರುವಂತ ಇದೆ. ಇದನ್ನ ದೇವಯತಿ, ದೇವಯತಿ ಅಂದ್ರೆ ವಿಜಿಗಿಚ್ಛತಿ, ವಿಜಿಗಿಚ್ಛತಿ ಅಂದ್ರೆ ಅದನ್ನ ಜಯಿಸ್ತಾನೆ. ಹಿಜಿಸ್ತ ಅದನ್ನ ಪರ್ವತಗಳನ್ನ ಆ ಒಂದು ಅಜ್ಞಾನವನ್ನ ನಾಶ ಮಾಡಿ ಗೆಲ್ಲಿ ಗೆದ್ದು ಇರಿಸ್ತಾನ ನಮ್ಮನ್ನ. ಸೊ ಆದ ಕಾರಣ ಅದನ್ನ ಯಾರು ಮಾಡ್ತಾನೋ ಆ ವಸು ವಸು ವಾಸು ಅಂದ್ರೆ ಆಚ್ಛಾದನೆ, ಆಚ್ಛಾದನೆ ಮಾಡುವಂತ ಪರ್ವತಗಳು, ಪರ್ವತಗಳು ಅಂದ್ರೆ ನಮ್ಗೆ ಆ ಅಜ್ಞಾನ ಮುಂತಾದ ನಾವು ಮಾಡಿದ ಕರ್ಮಗಳು ಎಂಬ ದೊಡ್ಡ ದೊಡ್ಡ ಬೆಟ್ಟದಂತೆ ಇರುವಾಗ ಇವನು ದೇವ ಅಂದ್ರೆ ದೇವಯತಿ ಪ್ರಕಾಶಯತಿ ಅಂತ ಒಂದು ಇನ್ನೊಂದು ಒಡೆದು ಹಾಕ್ತಾನೆ, ಎಲ್ಲವನ್ನು ಒಡೆದು ಹಾಕ್ತಾನ. ಅವನು ಒಡೆದು ಹಾಕಿ ಅದನ್ನ ಸರಿಸ್ತಾನೆ, ಅದರವೇ ಸರಿಸ್ತಾನೆ, ಲಿಂಗ ದೇಹವನ್ನ ಸರಿಸ್ತಾನೆ, ಸರಿಸ್ತಾನೆ ಅಂತ ಹೇಳಿ ವಾಸುದೇವ ಅಂಬುದು ಅದನ್ನು ತೆಗಿತಾನೆ. ಅದಕ್ಕೆ ನೋಡಿ ನದಿಗಳು ಬರುವಾಗ ನದಿಗಳು ದೊಡ್ಡ ದೊಡ್ಡ ಮರಗಳನ್ನ ದೊಡ್ಡ ಗಂಗಾ ಅಲಕನಂದ ಮುಂತಾದ ದೊಡ್ಡ ದೊಡ್ಡ ಬೆಟ್ಟಗಳು ದೊಡ್ಡ ಎಲ್ಲವನ್ನು ಓವರ್ ಪೀರಿಯಡ್ ಆಫ್ ಟೈಮ್ ಪುಡಿ 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 ಮಾಡಿ ಬಿಟ್ಟು ಹೋಗ್ಬಿಡುತ್ತೆ. ಹಾಗೇನೆ ಈ ನಾಡಿ ಅಬ್ಬ ನದಿಗಳು, ಈ ನದಿಗಳಲ್ಲಿ ಇರುವಂತ ಭಗವಂತನ ರೂಪ
ವಾಸುದೇವ ರೂಪ ಅಂತ. ಇನ್ನೊಂದು ಇಲ್ಲಿ ಏನ್ ಕೊಡ್ತಾರಲ್ಲ, ಅದು ಮಾಡ್ಬೇಕಂದ್ರೆ ನಮ್ಗೆ ಬೇಕಲ್ಲ ಸಾಧನ ಶರೀರ ಬೇಕು, ಅಲ್ಲಿ ನಮ್ಗೆ ಎಲ್ಲಾ ವ್ಯವಸ್ಥೆಗಳು ಆಗ್ಬೇಕು, ಹೇಳಿಕೊಡೋರು ಬೇಕು, ಅದಕ್ಕೆ ತಕ್ಕಂತ ವಾತಾವರಣ ಇರಬೇಕು, ನಮ್ಗೆ ಬುದ್ಧಿ ಇರಬೇಕು, ಬುದ್ಧಿಯಿಂದ ಗ್ರಹಣ ಆಗಬೇಕು. ಇದು ಸತ್ವಗುಣದಿಂದ ಬರೋದು, ದೇವರ ಬಗ್ಗೆ ತಿಳ್ಕೊಳ್ಳೋದು ಯಾವಾಗ ಬರುತ್ತೋ ಆವಾಗ ಸತ್ವಗುಣ ಎದ್ದು ನಿಲ್ಲತ್ತಂತ. ಸತ್ವ ರಜ ಗುಣ ತಮೋ ಗುಣಗಳು ಬೆರೆತು ಬೆರೆಸಿ ಇದ್ರನ್ನು ಅಟ್ ಈಚ್ ಸ್ಪ್ಲಿಟ್ ಸೆಕೆಂಡ್ಸ್, ಆ ಕಾಲದಲ್ಲಿ ಒಂದು ಗುಣ ಮೂರು ಗುಣನೂ ಸೇರಿ ಸೇರಿ ಬರೋದಿಲ್ಲ, ಮೂರು ಗುಣ ಇದ್ರನು ಒಂದು ಗುಣ. ಇದು 14th ಚಾಪ್ಟರ್ ಅಲ್ಲಿ ಬಂದದ್ದೇ ಇಲ್ಲಿ ತಟ್ಟೆ. ನಮ್ಗೆ 11th ಸಂಧಿ, 12th ಸಂಧಿ, 13th, 14th ಪೂರಾ 14th ಅಧ್ಯಾಯ ಗೀತೆಯ 14th ಅಧ್ಯಾಯದೇ ಇಲ್ಲಿ ಹೇಳೋದು. ಸೊ ಇದು ಮೂರು ಮೂರು ಸೇರಿ ಇದ್ರು ಅರ್ಜುನ ಪ್ರಶ್ನೆ ಮಾಡ್ತಾನೆ, ಅದು ಹೇಗೆ ಆಗತ್ತ ಕಾರ್ಯ ಅಂದ್ರೆ ಮೂರು ಇದನ್ನು ಒಂದು ಎದ್ದು ನಿಲ್ಲತ್ತೆ, ಒಂದು ಗುಣ ಎದ್ದು ನಿಂತಾಗ ಉಳಿದ ಎರಡು ಗುಣಗಳು ಆ ಒಂದು ಗುಣ ಕಂಟ್ರೋಲ್ಸ್ ದ ಅದರ್ ಟು ಅಂತ ಹೇಳ್ತಾರೆ. ಸೊ ಹಾಗೆ ನಮ್ಗೆ ಬರಬೇಕು ಸಾಧನ ಸಂಪತ್ತು ಬರಬೇಕು ಅಂದ್ರೆ ಅದಕ್ಕೆ ವಾಸು ಅಂದ್ರೆ ಆ ಒಂದು ಸಾಧನ ಸಂಪತ್ತು, ಅದನ್ನ ಕೊಡುವವನು ಅದು ಪ್ರಕಾಶ ಕೊಡೋದು ಅಂದ್ರೆ ಒಳಗೆ ಇರೋದನ್ನ ಪ್ರಕಾಶ ಮಾಡ್ತಾನ. ದ್ರವ್ಯಗಳನ್ನ ವಸ್ತು ಸಂಪತ್ತನ್ನ ಆ ಸಾಧನ ಸಂಪತ್ತನ್ನ ಕೊಡ್ತಾನಂತ. ಅದು ಮಾತ್ರ ಅಲ್ಲ, ಕೊಟ್ಟು ವಾಸು ಅಂದ್ರೆ ಆ ಸತ್ಕಾರ್ಯಗಳ ನಡೆಯುವಂತ ಜಾಗ. ಅದು ಯಾವುದು? ಈ ಸತ್ಕಾರ್ಯಗಳು ಸತ್ಕರ್ಮಗಳು ನಡೆಯೋ ಜಾಗ ಈ ದೇಹ. ಅಪ್ಪತ್ ನಾವು ಇರುವಂತ ಪ್ರದೇಶ ಇದ್ರನು ಬೇಸಿಕಲಿ ಈ ದೇಹದಲ್ಲಿ ಸತ್ಕಾರ್ಯಗಳು ಆಗಬೇಕು, ಪ್ರೇರಣೆ ಬರಬೇಕು. ಆ ಸತ್ಕಾರ್ಯ ಪ್ರೇರಣೆ ಆ ಸತ್ಕಾರ್ಯಕ್ಕೆ ಸತ್ಕಾರ್ಯ ನಡೆಯುವ ಈ ದೇಹಕ್ಕೆ ಬರುವನು ದಿವ್ಯತಿ ಅಂದ್ರೆ ಆಗಚ್ಚತಿ, ದೇವಯತಿ ಇಲ್ಲ ಅಲ್ಲ, ದಿವ್ಯತಿ ಅಂದ್ರೆ ಆಗಚ್ಚತಿ ಅಂದ್ರೆ ಬೇಸಿಕಲಿ ವಾಸುದೇವ ಅಂಬೋ ಶಬ್ದದಿಂದ ನಾವು ಅಭಿಷ್ಟಪ್ರದ ಅಂತ ಒಂದು ಅರ್ಥ ತಗೊಂಡನು. ನಮಗೆ ಇರುವಂತ ಆ ಅನೇಕ ಜನ್ಮ ಈ ಸಂಧಿಯ ಮೂಲಕವಾಗ ಅನೇಕ ಜನ್ಮಗಳಲ್ಲಿ ನಾವು ಮಾಡಿದ ಅಜ್ಞಾನ, ನಾನು ನನ್ನದು ಎಂಬ ಅಹಂಕಾರ ಮಮಕಾರ, ಇದು ನಮ್ಮ ಇಂಟರ್ನಲ್ ಎನಿಮೀಸ್, ಇದು ಬೆಟ್ಟದಂತೆ ಇರೋ ಇದು. ಅದನ್ನ ಚೆಂದಾಗಿ ಸರಿಸಿ ಆರು ಪುಡಿಗಳು ಮಾಡಿ ದೂರಗೈಸಿ ಅವನು ನಮಗೆ ರಕ್ಷಣೆ ಮಾಡುತ್ತಾನೆ, ಪ್ರಕಾಶವನ್ನ ಕೊಡುತ್ತಾನೆ, ಆ ಬೆಟ್ಟಗಳನ್ನ ತೆಗಿತಾನೆ ಅಂತ ಆಚ್ಛಾದನೆಯನ್ನ ತೆಗಿತಾನೆ. ನಮ್ಗೆ ಪುಸ್ತಕದಲ್ಲಿ ಓದುತ್ತೀವಿ ನಾವು, ನಾನು ನನ್ನದು ಅಂತ ಬಿಡಬೇಕು, ದೇಹವೇ ನಾನಲ್ಲ, ಜಡ ಈಶ್ವರ ಭೇದ, ಜಡ ಜೀವ ಭೇದ ಅಂತ ಹೇಳ್ತೀವಲ್ಲ, ಅದು ನಮಗೆ ಮನಸ್ಸನ್ನ ಮುಟ್ಟಬೇಕು. ವಿ ಶುಡ್ ರಿಯಲೈಸ್ ವೆನ್ ವಿ ಡೂ ದ ಕರ್ಮ. ಸೊ ಆದ ಅದಕ್ಕೆ ಬೇಕಾದ ಸಾಧನೆ ಸಂಪತ್ತು ವಸು ಅದನ್ನ ಕೊಡ್ತಾನಂತ. ಆಮೇಲೆ ಆ ಒಂದು ತಪ್ಪು ತಿಳುವಳಿಕೆ ತೆಗಿತಾನೆ, ಬೆಟ್ಟದಂತೆ ಇರುವುದನ್ನ ತೆಗಿತಾನೆ ವಾಸುದೇವ. ಆಮೇಲೆ ನಮ್ಗೆ ಅದಕ್ಕೆ ಬೇಕಾದ ವಸ್ತುಗಳು ವ್ಯಕ್ತಿಗಳನ್ನ ನಮ್ಮ ಜೊತೆಯಲ್ಲಿ ಜೋಡಿಸ್ತಾನೆ. ನಾವೆಲ್ಲ ಸ್ಟ್ರೇಂಜರ್ಸು, ಜೋಡಿಸಿದ್ದಾನೆ ಏನೋ ಒಂದು ಚೂರು ಚಾರು ಅರ್ಥ ಆಗುತ್ತಲ್ಲ, ಏನೋ ಒಂದು ನಮ್ಮನ್ನ ಜೋಡಿಸಿದ್ದಾನೆ, ಅದು ವಾಸುದೇವ. ಮತ್ತು ಅದಕ್ಕೆ ಬೇಕಾದ ಸಾಧನ ಸಂಪತ್ತುಗಳನ್ನ ಕೊಡ್ತಾನೆ ವಾಸುದೇವ. ಅದಕ್ಕೆ ಬೇಕಾದ ಇನ್ನೊಂದು ಈ ಪದ್ಯದಲ್ಲೇ ಬರುದು ವಾಸುದೇವ ಅಂತ ಹೇಳುವ ಮೂಲಕವಾಗ ಇಲ್ಲಿ ಹೇಳ್ತಾರೆ. ವಾ ಅಂದ್ರೆ ಯಾಕೆ ಎಲ್ಲವೂ ಸಾಧನ ಸಂಪತ್ತೆಲ್ಲ ಕೊಟ್ಟಿದ್ದಾನೆ, ಕೊಟ್ಟನ್ನು ನಮ್ಗೆ ಬರಬೇಕಲ್ಲ ಅದು. ಅದಕ್ಕೆ ವಾ ಅಂದ್ರೆ ಜ್ಞಾನ, ಅಸು ಅಂದ್ರೆ ಪ್ರೇರಣ ಪ್ರಾಣಶಕ್ತಿ, ಪ್ರಾಣಶಕ್ತಿ ಅದಕ್ಕೆ ಬೇಕಾದ ಪ್ರಾಣಶಕ್ತಿ. ಪ್ರಾಣಶಕ್ತಿ ಅಂದ್ರೆ ಪ್ರಾಣಶಕ್ತಿ ನಮ್ಮ ಎಲ್ಲರಿಗೇನೆ ಇದೆ, ಇದ್ರೂ ಪ್ರಾಣ ಅಂದ್ರೆ ಶ್ರೇಷ್ಠ ಪ್ರೇರಣ. ನಮಗೆ ಜ್ಞಾನವನ್ನ ಕೊಟ್ಟು ಅದಕ್ಕೆ ಆ ಪಾತ್ರಿ ಹೋಗಲಿಕ್ಕೆ ಪ್ರೇರಿಸಿ ಆಮೇಲೆ ಪ್ರೇರಣೆ ಬಂದ್ರೆ ಅದಕ್ಕೆ ತಕ್ಕಂತೆ ಚೇಷ್ಟ ಅಂದ್ರೆ ವ್ಯಾಪಾರ. ನಾವು ತಿಳ್ಕೊಳ್ಳೋದು, ತಿಳಿದದನ್ನ ನಾವು ಮಾಡುವ ಕರ್ಮದಲ್ಲಿ ನೋಡೋದು, ಅದಕ್ಕೆ ಅಸು ಪ್ರೇರಣೆ. ವಾ ಜ್ಞಾನ ಅಸು ಪ್ರೇರಣೆ. ದೇವ ಅಂದ್ರೆ ದೇ ಅಂದ್ರೆ ದೇ ದಾನೆ, ದಾತೃತ್ವ ದಾನ, ಅದನ್ನ ಕೊಡುವವನು ಕೊಟ್ಟು ವಾ ಅಸು ದೇ ಆಮೇಲೆ ಅವ ಅವ ದೇವ ದೇ ಅವ ಅಂತ ಸೇರಿಸ್ಕೊಳ್ಳೋದು. ಸೊ ಜ್ಞಾನ ಮತ್ತು ಜ್ಞಾನಕ್ಕೆ ಬೇಕಾದ ಪ್ರೇರಿಸಬೇಕು, ಪ್ರೇರಿಸುವುದನ್ನ ಚೇಷ್ಟ ವ್ಯಾಪಾರ ರೂಪದಲ್ಲಿ ಇಡಬೇಕು, ಅದನ್ನ ಕೊಟ್ಟು ಇವತ್ತು ಕೊಡ್ತಾನೆ ನಾಳೆ ಅದು ಹೋಗ್ಬಿಡತ್ತೆ ಅಂದ್ರೆ ಹಾಗೆ. ಅವ ಅಂದ್ರೆ ಅವಧಾತುವಿಗೆ ಸುಮಾರು 20 ಅರ್ಥಗಳು ಉಂಟು. ಇಪ್ಪತ್ತು ಇಟ್ಕೋಬಹುದು. ಅದು ಟೂ ಮಚ್ ಅಂದ್ರೆ ಅವ ರಕ್ಷಣೆ, ಅವ ಪ್ರವೇಶ, ಅವ ರಕ್ಷಣೆ. ಕೊಡತಾನೆ ರಕ್ಷಣೆ ಮಾಡ್ತಾನೆ ಅಂದ್ರೆ ಅವನು ಒಂದು ರೂಪದಿಂದ ಪ್ರವೇಶ ಮಾಡಿ ಅದನ್ನ ನಮಗೆ ಕೊಟ್ಟು ಕೊಟ್ಟದ್ದನ್ನ ಉಳಿಸಿ ಜೋಪಾನವಾಗ ರಕ್ಷಣೆ ಮಾಡ್ತಾನಂದ್ರೆ ಇವಾಗ ಸತತಿ ಯಾವಾಗ್ಲೂ ಬರುತ್ತ ಎಂಬುದಕ್ಕೆ ಆ ವಾಸುದೇವ ಅಂಬ. ಸೊ ಹೀಗೆ ಅನೇಕ ಅರ್ಥಗಳಿದ್ರು, ಕೆಲವು ಅರ್ಥಗಳು ಪಾಪಗಳು, ಪಾಪಗಳು ತೊಲೆಯುತ್ತೆ ಎಲ್ಲಾ ಕಡೆ ನನ್ನ ದೇವರ ಹೇಳಿದ್ರೆ ಪಾಪ ತೊಲೆದರೂ ಇಲ್ಲಿ ಬೆಟ್ಟದಂತೆ ಇರೋದು, ಬೆಟ್ಟದಂತೆ ಇರೋದು ನಮಗೆ ಇರುವಂತ ಈ ಅಜ್ಞಾನ, ಭಾವರೂಪ ಅಜ್ಞಾನ ಕೂತಿದೆ, ಬೆಟ್ಟದಂತೆ ಕೂತಿದೆ ಆ ಭಾವರೂಪ ಅಜ್ಞಾನ. ಅದು ಇರೋದ್ರಿಂದ ನಮ್ಗೆ ಎಲ್ಲಾ ಹೋಗ್ತೀವಿ ನಾವು, ನೆಕ್ಸ್ಟ್ ಸ್ಟೆಪ್ ಗೆ ಹೋಗಲಿಕ್ಕೆ ಆಗೋದಿಲ್ಲ. ಅನುಷ್ಠಾನ ಮಾಡ್ಲಿಕ್ಕೆ ಆಗೋದಿಲ್ಲ, ಅನುಷ್ಠಾನ ಮಾಡಿದಾಗ ಅನುಸಂಧಾನ ಅಲ್ಲಿ ಬರೋದಿಲ್ಲ. ಸೊ ಇದು ಎಲ್ಲವನ್ನೂ ಹೋಗಲ, ಇದು ಎಲ್ಲ ಬರುವಂತೆ ಮಾಡೋದು ವಾಸುದೇವ ಎಂಬ ರೂಪದಿಂದ. ಇಲ್ಲಿ ಸಾಗ ಬರ್ತಾನೆ ಎಂಬುದು ಇಲ್ಲಿ ವಾಸುದೇವ ರೂಪವನ್ನ ಕರೆಯುತ್ತಾ ಇದ್ದಾರೆ. ವಾಸುದೇವ ರೂಪ ಅಂಬುದು ವಿಶೇಷವಾಗಿ ನಾವು ನೋಡಿದ್ವಿ, ವಾಸುದೇವ ಪುರುಷ ರೂಪ ಅಂತ ಮೂರನೇ ಸಂಧಿಯಲ್ಲಿ ಥಾಟ್ಸ್ ಎಲ್ಲ ಹಿಂದೆನೆ ಕೊಟ್ಟಿದ್ದಾರೆ. ವಾಸುದೇವ ಅಂದ್ರೆ ಪುರುಷ ರೂಪತ್ರಯ ಅಂತ ಕೊಟ್ಟಿದ್ದಾರೆ. ವಾಸುದೇವ ಪುರುಷ ಇವನು, ಅವನು ಆ ವ್ಯಾಪ್ತಿ ಸಂಧಿಯಲ್ಲಿ ಬಂದ ಥಾಟ್ಸ್ ಎಲ್ಲಿ ಇಟ್ಕೊಳ್ಳೋದು, ವ್ಯಾಪ್ತನಾಗಿದ್ದಾನೆ ಅಂದ್ರೆ ವ್ಯಾಪ್ತ ಅಂದ್ರೆ ಆ ವಿಷ್ಣು ಸಹಸ್ರನಾಮದ ಒಂದೊಂದು ನಾಮ ಒಂದೊಂದು ನಾಡಿಗಳು ಈ ತರ ಒಂದು ಮೂವತ್ತು ನಾಡಿಗಳಿಗೆ ಒಂದು ಒಂದು ಅಖಂಡ ರೂಪ ಹೀಗೆ ಇಟ್ಟುಕೊಂಡು ನಾವು ಥೌಸಂಡ್ ವಿಷ್ಣು ಸಹಸ್ರನಾಮ ಹೆಸರುಗಳು ಹೀಗೆ ಇಟ್ಟುಕೊಳ್ತಾ ಇದೆ. ಇವಾಗ ಈ ಅಖಂಡ ರೂಪವೇ, ಈ ಅಖಂಡ ರೂಪವೇ ವಾಸುದೇವ ರೂಪ. ಯಾಕೆಂದ್ರೆ ನಮ್ಗೆ ಮೋಕ್ಷ, ನಾವು ಸಜ್ಜೀವರು, ನಾವು ಮನುಷ್ಯರು ಸಜ್ಜೀವರು ಅಂತ ತಿಳ್ಕೊಂಡ್ರೆ ನಮ್ಗೆ ಈ ಬ್ರಹ್ಮಕಲ್ಪದಲ್ಲೇ ನಮ್ಗೆ ಮೋಕ್ಷ ಬ್ರಹ್ಮನ ಜೊತೆಲಿ ಹೋಗ್ಬೇಕು. ವಾಸುದೇವ ಮೋಕ್ಷಪ್ರದ ರೂಪ, ಇದು ಮೋಕ್ಷಪ್ರದ ರೂಪ ಆಗಬೇಕು ಅಂದ್ರೆ ಅದಕ್ಕೆ ಬೇಕಾದ್ದು ಏನು ಅಂದ್ರೆ ಹೇಳ್ತಾರೆ, ಇಷ್ಟೇ ದೇವರ ಮೂರು ರೂಪಗಳು ನಮ್ಗೆ ಗೊತ್ತಿರುವಂತ ರೂಪಗಳು ಇದೆ. ಯಾವ್ದಂದ್ರೆ ಇದೇ ಹೇಳ್ತೀವಿಲ್ಲ, ಶ್ವೇತದೀಪದಲ್ಲಿ ನಾರಾಯಣ ಇದ್ದಾನೆ, ಅನಂತಾಸನದಲ್ಲಿ ವಾಸುದೇವ ಇದ್ದಾನೆ, ವೈಕುಂಠದಲ್ಲಿ ವೈಕುಂಠಾಂಬ ರೂಪದಿಂದ ಭಗವಂತ ಮೂರು ರೂಪ, ಲಕ್ಷ್ಮೀಯಾತ್ಮಕ. ಇದು ಒಂದು ಮೋಕ್ಷ ಸ್ಥಾನಗಳು, ಉತ್ತಮವಾದ ಮೋಕ್ಷ ಸ್ಥಾನಗಳು. ಇಲ್ಲಿ ಮೂರು ರೂಪದಿಂದ ಲಕ್ಷ್ಮೀಯಾತ್ಮಕವಾಗಿರುವಂತಹ ಈ ಒಂದು ಅವಸ್ಥೆಯಲ್ಲಿ ದೇವರು ಈ ರೂಪವನ್ನು ತೋರಿಸ್ತಾನೆ ಅಂತ ಮೂರು ರೂಪ ಕೊಟ್ಟಿದ್ದಾರೆ. ಮೋಕ್ಷಪ್ರದ ರೂಪ ಅಂದ್ರೆ ತ್ರಿಪಾದ, ಮೂರು ಪಾದಗಳು. ಆಮೇಲೆ ದೇವರು ಕರುಣಾರು ಆದ ಕಾರಣದಿಂದ ಇನ್ನೊಂದು ರೂಪವನ್ನ ತಾಳುತ್ತಾನಂತ. ಈ ರೂಪಕ್ಕೆ ಏನ್ ಹೇಳ್ತಾರಂದ್ರೆ ಈ ರೂಪಕ್ಕೆ ಪುರುಷ ರೂಪ, ಪುರುಷ ಅಂದ್ರೆ ಯಜ್ಞ ಪುರುಷ, ಪದ್ಮನಾಭ ಪುರುಷ, ವಿರಾಟ ಪುರುಷ, ವಾಸುದೇವ ಪುರುಷ. ಸೊ ಹೀಗೆ ಇವನಿಗೆ ಇವನದ್ದೇ ಆದ ಹೆಸರುಗಳು. ಸೊ ಪುರುಷ ರೂಪದಿಂದ ಅವನು ನಾಲ್ಕನೇ ರೂಪ ತಾಳ್ತಾನಂತ. ಅದಕ್ಕೆ ನಾಲ್ಕು ರೂಪಗಳು, ಮೂರು ರೂಪಗಳು ಮೂರು ಅಲ್ಲಿ ಮುಕ್ತಿ ಸ್ಥಾನದಲ್ಲಿ ಇದ್ರನು ಅಮುಕ್ತರಿಗೆ ಆ ಸಂಸಾರಿಗಳಿಗೆ ಅನುಗ್ರಹ ಮಾಡ್ಲಕ್ಕೆ ಇನ್ನೊಂದು ರೂಪವನ್ನ ತಗೊಳ್ತಾನಂತ. ಇದೇ ಇದು ಪುರುಷ ರೂಪ, ವಾಸುದೇವ ಪುರುಷ ರೂಪ ಅಂತ. ಈ ಪುರುಷ ರೂಪ ತಕ್ಕೊಂಡ್ರು ಅದಕ್ಕೆ ಏನವನು ಮಾಡ್ತಾನೆ, ಯಾವ ಇದಕ್ಕೆ ಪ್ರಯೋಜನ ಏನು ಅಂದ್ರೆ ನಮ್ಗೆ ಸಾಧನೆ ಮಾಡಿಸಬೇಕು. ಈ ಸಂಸಾರದಲ್ಲಿ ಇರೋ ನಮಗೆ ಸಾಧನೆಯನ್ನ ಮಾಡಿಸಿ ನಾವು ಮಾಡುವ ಕರ್ಮವನ್ನ ಸ್ವೀಕಾರ ಮಾಡೋದಕ್ಕೆ ಯಜ್ಞ ಪುರುಷ ಅಂತನು. ವಾಸುದೇವ ಪುರುಷ ಯಜ್ಞ ಪುರುಷನು ಅವನಾಗ್ತಾನೆ. ಅದನ್ನ ಸ್ವೀಕಾರ ಮಾಡಿ ನಮ್ಗೆ ಮೋಕ್ಷಕ್ಕೆ ಕರ್ಕೊಂಡು ಹೋಗಬೇಕಾದ ರೂಪ ಇದು. ಸೊ ಅದಕ್ಕೆ ಆ ರೂಪದಿಂದಲೇ ಅವನು ವಿಶೇಷವಾಗಿ ನಾವು ಬರ್ತಾನೆ. ಬರ್ತಾನೆ ಎಲ್ಲಿ ಯಾವ್ದು ಅದೆಲ್ಲ ವಿವರವಾಗಿ ಪುರಾಣಗಳಲ್ಲಿ ಮುಖ್ಯವಾಗಿ ಭಾಗವತದಲ್ಲಿ ಈ ಕಡೆ ಇಲ್ಲಿನ ಹೇಳಿದ್ದಾರೆ. ಸೊ ಬೇಸಿಕಲಿ ಆ ವಾಸುದೇವ ರೂಪ ಅಂತ ತಕ್ಕೊಳ್ಳೋದು. ಸೊ ಈ ವಾಸುದೇವನು ಪ್ರಾಣಮುಖ, ಪ್ರಾಣಮುಖ ಅಂತ ಹೇಳುವಾಗ ಅದು ಹೇಳಿದ್ದಾರೆ, ವಾಸುದೇವ ಅಂಬ ಸಂಸ್ಕೃತದಲ್ಲೇ ಹಸು ಅಂತ ಬಂದಿದೆ. ಅಲ್ಲಿ ಬಂದಿದ್ದು ಪ್ರಾಣ ಅಂದ್ರೆ ಅಲ್ಲಿ ಇರೋ ವಾಸುದೇವ ಅಲ್ಲಿ ಇರುವಂತ ಹಸು, ವಾ ಹಸು ಅಂದ ಹಸು ಪ್ರಾಣ, ಹಸು ಪ್ರೇರಣೆ, ಹಸು ಚೇಷ್ಟ, ಅದು ಪ್ರಾಣ ಅಂತ ಬರುತ್ತೆ ಹಸು ಎಂಬುದಕ್ಕೆ. ಅಲ್ಲಿ ಅವನೇ ಪ್ರಾಣನಾಮಕನಾಗಿ ಇದ್ದು ತಿರ್ಗಾ ಮುಖ್ಯ ಪ್ರಾಣರ ದ್ವಾರ, ಪ್ರಾಣಮುಖ ಮುಖ್ಯ ಪ್ರಾಣರ ದ್ವಾರ, ಮುಖ್ಯ ಪ್ರಾಣರು ವಾಸುದೇವ ರೂಪ, ಮಾಯಾಪತಿ ವಾಸುದೇವ ರೂಪ, ಅದು ಜೊತೆಯಲ್ಲಿ ಇರುವಂತ ಅದು ಅವರು ಮುಖ್ಯ ಪ್ರಾಣರಲ್ಲಿ ಪ್ರವೇಶ ಮಾಡಿ ಮುಖ್ಯ ಪ್ರಾಣರ ಜೊತೆಯಲ್ಲಿ ಸತ್ಯೇಶರಲ್ಲಿನ ಒಂದು ರೂಪದಿಂದ ಪ್ರವೇಶ ಮಾಡಿ ಅವರಿಂದ ಕೆಲಸಗಳನ್ನ ತಕ್ಕೊಳ್ತಾ ಸತ್ಯೇಶದಿಂದ ಸೇವೆ ಕೈಗೊಳ್ಳುತ್ತಾ, ಸೇವೆಯನ್ನ ಕೈಗೊಳ್ಳುತ್ತಾ ಈ ಶರೀರದಳು ಎಲ್ಲಿ ಕೈಕೊಳ್ತಾ ಎಲ್ಲಿ ಆ ಸೇವೆ ಅವರು ದೇವತೆಗಳ ಮೂಲಕವಾಗಿ ಸೇವೆ ಮಾಡಿಸಿ ಎಲ್ಲಿ ಮಾಡಿಸ್ತಾನಂದ್ರೆ ಎಲ್ಲೇ ಇಲ್ಲ ಈ ಶರೀರ ಈ ಕಾಣು ಅಂತ ಅಂದ್ರೆ ನಮ್ಗೆ ಯಾವ ಶರೀರ ಅಂತ ಈ ಅಂತ ಯಾವಾಗ್ಲೂ ಬಿಟ್ಟು ತೋರಿಸಿದಾಗ ನಮ್ಗೆ ಮೇಲಕ್ಕೆ ಮೇಲೆ ಕಾಣುವಂತ ಈ ಸ್ಥೂಲ ಶರೀರ ಈ ಸಾಧನ ಶರೀರದವಳು 36,000 36,000 36,000 ಹೇಳಿದ್ದಾರೆ ಇಲ್ಲಿ ಅಂದ್ರೆ ಇದಕ್ಕೆ ಕಾಮೆಂಟ್ ಎರಡು ರೀತಿಯಾಗಿನೂ ಹೋಗುತ್ತೆ. 36,000 ಈಸ್ರು ನಾಡಿಗಳಲ್ಲಿ ಈ ನಾಡಿಗಳಲ್ಲಿ ಅಂತ ಹೇಳಬಹುದು. ಈ ನಾಡಿಗಳು ಹೇಳದೆ ಈ ಸೂ ನಾಡಿ ಅಂತ ಸೂ ಒಂದು ಏನೋ ಒಂದು ಸೂ ಹಾಕಿದ್ದಾರೆ. ಈ ಸೂ ಎಂಬುದು ಯಾರ್ದಕ್ಕೆ ಈ ಸೂ ಎಂಬುದಕ್ಕೆ ಏನರ್ಥ ಅಂದ್ರೆ ಸೂ ಎಂಬುದು ಮಂಗಳವಾಚಿ ಅದೆಲ್ಲ ನಾವು ಹೇಳ್ತೀವಿ. ಇದ್ರೂ ಇದು ವಿಶೇಷವಾಗಿ ಇಲ್ಲಿ ಸೂ ಅಂತ ಬಳಸಿದ್ರೆ ಸೂ ಅಂದ್ರೆ ಅದು ಅದನ್ನ ವಿಲಕ್ಷಣವನ್ನ ಹೇಳಲಿಕ್ಕೆ ಸೂ ಅಂದ್ರೆ ಮಂಗಳ ಅಂತ ಒಂದು ಅರ್ಥ ಇದೆ. ನಾವು ಯಾವಾಗಲೂ ಸೂ ಸಮೀಚೀನ ಮಂಗಳ ಇಟ್ಕೊಳ್ತೀವಿ. ಇಲ್ಲಿ ಸೂ ಎಂಬುದಕ್ಕೆ ಮಂಗಳ ಇಟ್ಕೋಬಹುದು. ಇದ್ರೂ ಸೂ ಅಂದ್ರೆ ಪೂಜ್ಯ ಸೂ ಎಷ್ಟ ಪೂಜ್ಯ ಯಶ ಉತ್ತಮ ಎಂಬುವ ಅರ್ಥ ಕೊಡುತ್ತೆ. ಉತ್ತಮವಾದದ್ದು ಆ ಒಂದು ಪೂಜ್ಯ ಅಂದ್ರೆ ಏನಾಯ್ತು ನಾಡಿ ಅಂದ್ರೆ ಬರೀ ಈ ಜಡವಾದ ನಾಡಿ ಅಂತ ತಕ್ಕೋಬೇಡಿ ಅಂತ ಒಂದು ಅದನ್ನ ವ್ಯಾವರ್ಥ ಮಾಡ್ತಾರೆ. ಅದನ್ನ ಸೆಪರೇಟ್ ಮಾಡ್ತಾರೆ. ಬರೀ ನಾಡಿ ಇಲ್ಲ, ಇಲ್ಲಿ ಭಗವಂತನದ್ದು ವಿಷಯ ಹೇಳ್ತಾ ಇದ್ದೀವಿ. ಅದಕ್ಕೆ ಸೂ ನಾಡಿ, ಸೂ ಅಂದ್ರೆ ಪೂಜ್ಯವಾದ ನಾಡಿಗಳು. ನಾಡಿಗಳು ಪೂಜ್ಯವಾದ ನಾಡಿಗಳು ಈ ದೇಹದಲ್ಲಿ ಒಂದು ಜಡವೇ ಅದು. ಅಲ್ಲಿನೂ ನಾವು ಪಂಚಭೇದ ತಿಳ್ಕೋಬೇಕು. ಜಡವಾದ ನಾಡಿಗಳಲ್ಲಿ ತೇಜೋಮಯವಾಗಿ ಹರಿಯತ್ತ ತೇಜೋಮಯ. ಈ ಜಡ ಅಂದ್ರೆ ನಮ್ಗೆ ಸ್ಥೂಲವಾಗಿ ಕಾಣಿಸೋದೆ ಜಡ ಅಂತ ಇಲ್ಲ. ಜಡ ಅಂದ್ರೆ ಯಾವ ಪಂಚಭೂತದಲ್ಲಿ ಯಾವುದು ಇರಬಹುದು, ಯಾವುದೋ ಮಿಕ್ಸ್ಚರ್ ಬೇಕಾದ್ರೆ ಇರಬಹುದು. ಸೊ ಅದು ಜಡ ಅಂದ್ರೆ ಅದು ಚೈತನ್ಯಾತ್ಮಕ ಅಲ್ಲ, ಅದು ಇರತ್ತೆ. ಒಂದೊಂದು ಕಡೆನು ಪಂಚಭೇದ ಇದ್ದೇ ಇರತ್ತೆ ಈ ಪ್ರಪಂಚದಲ್ಲಿ. ಸೊ ಅದನ್ನ ತಗೋಬೇಕು. ಜಡನಾಡಿಗಳು ಹೇಳ್ತಾರೆ, ಜಡನಾಡಿಗಳು ಹಿಂದೆ ಬಂದಂತೆ ಇದು ಒಂದು ಪ್ರತೀಕ. ಈ ಪ್ರತೀಕದಲ್ಲಿ ತೇಜೋಮಯ ಇದು ಈ ಪ್ರತೀಕ. ಈ ಜಡ ಪ್ರತೀಕ ಹೇಗಿದೆ ಇದು? ಇಷ್ಟು ನಾವು ಪೂಜೆ ಮಾಡ್ಲಿಕ್ಕಾಗತ್ತಾ? ಅಷ್ಟ ಪ್ರತೀಕಗಳನ್ನ ಹೇಳಿದ್ದಾರೆ. ಪೂಜೆ ಮಾಡ್ಲಿಕ್ಕಾಗತ್ತಾ ಅಂತ ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ಇದು ತೇಜೋಮಯ, ಇದು ನಮ್ಗೆ ಕಣ್ಣಿಗೆ ಕಾಣಿಸದೇ ಇರುವಂತ ಜಡ. ತೇಜ ಅಂಶದಿಂದ ಜಾಸ್ತಿ ಅದಕ್ಕೆ ಅದೇ ಆದ ಕಾರಣದಿಂದ ಕೆಲವರು ನಮ್ಮ ದೇಹದಲ್ಲಿ ಇರುವಂತ ಒಂದು ನರ್ವ್ಸ್ ಬ್ಲಡ್ ವೆಸಲ್ಸ್ ಇದೆಲ್ಲ ನಾಡಿ ಅಂತ ಹಾಕಿ ಗೆಟ್ ಇನ್ ಟು ಟ್ರಬಲ್. ಅದು ಇಲ್ಲ, ಇದು ನಾಡಿಗಳು ಅಂದ್ರೆ ತೇಜೋಮ, ಇದು ಕಣ್ಣಿಗೆ ಕಾಣಿಸದೇ ಇರುವಂತದ್ದು. ಅದಕ್ಕೆ ಇದಕ್ಕೆ ಪ್ರತೀಕ ಅಂತ ನಾವು ಡೈರೆಕ್ಟ್ ಆಗ ಪೂಜೆ ಷೋಡಶ ಉಪಚಾರ ಪೂಜೆ ಎಲ್ಲ ಆ ತರ ಮಾಡಕ್ಕೆ ಸಾಧ್ಯವೇ ಇಲ್ಲ. ಬಿಕಾಸ್ ಅದು ತೇಜೋಮಯ, ನಮ್ ಕಣ್ಣಿಗೆ ಅಂತೂ ಕಾಣಿಸೋದೇ ಇಲ್ಲ. ಜಸ್ಟ್ ಲೈಕ್ ಸ್ವರ್ಗ, ಕಣ್ಣಿಗೆ ಕಾಣಿಸೋದಿಲ್ಲ. ಸೊ ಆದ ಕಾರಣದಿಂದ ಸೂ ಎಂಬುದನ್ನ ಅದು ಪೂಜ್ಯ ಅಂತ ಬಂದಾಗ ಇಲ್ಲಿ ನಾಡಿಗಳು ತೇಜೋಮಯವಾಗಿದೆ. ಆ ನಾಡಿಗಳಲ್ಲಿ ತತ್ವೇಶ್ವರ ಇದ್ದಾರೆ ಅಲ್ಲಿ. ಜೀವ ಜೀವ ಭೇದ, ಭೇದ ಜಡ ಜೀವ ಭೇದ, ಜೀವ ಈಶ್ವರ ಭೇದ, ಇದು ಎಲ್ಲವೂ ಅಲ್ಲಿ ಪಂಚಭೇದವನ್ನ ನೋಡುತ್ತಾ ಪೂಜ್ಯ ಯಾರು ಅಂದ್ರೆ ಮುಖ್ಯವಾಗಿ ಯಾರನ್ನ ಪೂಜೆ ಮಾಡಬೇಕು? ಈ ವಾಸುದೇವ ರೂಪ ಭಗವಂತನನ್ನೇ. ಮಾಯಾಪತಿ ವಾಸುದೇವ ರೂಪ ಭಗವಂತ, ಅವನು ಇರುವಂತ ಜಾಗ ಯಾವುದು ಅಂದ್ರೆ ಅದಕ್ಕೆ ಆಯತನ. ಆಯತನ ಅಂದ್ರೆ ಆ ಪ್ರತಿಷ್ಠೆ ಎಲ್ಲಿ ತರೋದು ಅಂದ್ರೆ ಅದು ವಾಯುದೇವರಲ್ಲಿ ಅಂತ ಹೇಳ್ತಾರೆ, ಪ್ರಾಣಮುಖ. ಸೊ ಅವನು ಆ ಒಂದು ಪ್ರಾಣದೇವರಲ್ಲಿ ಇದ್ದು ಅವನು ಮಾಡ್ತಾನ ಅಂತ ಹೇಳ್ತಾರೆ. ಅದಕ್ಕೆ ಸೂನಾಡಿ ಎಂಬುದು ಪೂಜ್ಯ. ಪೂಜ್ಯ ಯಾರು? ತತ್ವೇ ಅಧಿಷ್ಠಾನು. ಛಲಪ್ರತಿಮೆ ಅಂತ ಬಂದಾಗ ನಾವು ಛಲಪ್ರತಿಮೆಗಳಿಗೆ ನಮ್ಮ ದೇಹದಲ್ಲಿ ಇದೆ ಅಂತ ಅಂದ ಮೇಲೆ ಅದು ಒಳಗೆ ಇರುವಂತ ನಾವು ಚೇತನ ಇದ್ದೀವಿ, ನಮ್ಮೊಳಗೆ ಈ ದೇವತೆಗಳು ಇದ್ದಾರೆ. ಈ ದೇವತೆಗಳು ಛಲಪ್ರತೀಕ ಆಗ್ತಾರೆ, ಯಾಕೆಂದ್ರೆ ಛಲ ಅಂದ್ರೆ ಅಲ್ಲಿ ಲೈಫ್ ಇರುವಂತದ್ದು ಅಂತ. ಆ ಛಲಪ್ರತೀಕದಲ್ಲಿ ಯಾರು ಸೂನಾಡಿ, ಯಾರು ಪೂಜ್ಯ? ನಾನು ಪೂಜ್ಯ ಅಲ್ಲ, ನನ್ನ ಒಳಗೆ ಇರುವಂತ ಈ ದೇವತೆಗಳೆಲ್ಲ ಪೂಜ್ಯರು. ಈ ದೇವತೆಗಳ ಒಳಗೆ ಇರುವಂತ ಭಾರತೀಯ ರಮಣ ಮುಖ್ಯ ಪ್ರಾಣ, ಅಲ್ಲಿರುವಂತ ಲಕ್ಷ್ಮಿ ಮಾಯಾಪತಿ, ಆ ವಿಶೇಷವಾಗಿ ಮಾಯಾಪತಿ ವಾಸುದೇವ ಇವರು ಪೂಜ್ಯರಾಗ್ತಾರೆ. ಸೊ ಆ ಪೂಜ್ಯ ಭಾವವನ್ನ ತೋರಿಸಲಿಕ್ಕೆ ಸೂ ಅಂತ ಹಾಕ್ತಾರೆ. ಪೂಜ್ಯ ಆರ್ ಉತ್ತಮ ಆರ್ ಯಶಸ್ಸು ಕೀರ್ತಿಶಾಲಿ ಎಂಬುದನ್ನ ತಿಳಿಸಲಿಕ್ಕೆ ಸುನಾಡಿ ಅಂತ ಹಾಕ್ತಾರೆ. ಈ ಸುನಾಡಿಗಳೊಳಗೆ ಇಲ್ಲಿ ಏನ್ ಹೇಳ್ತಾರೆ ನೋಡಿ, ಈ ಸುನಾಡಿ ಒಳಗೆ ಶ್ರೀ ಭೂ ಸಮೇತ ವಿಹಾರ ದೇವ ಶ್ರೀ. ಸೊ ಈ ವಾಸುದೇವ ರೂಪ ಭಗವಂತನೇ ಆ ಶ್ರೀದೇವಿ ಭೂದೇವಿ ಜೊತೆಯಲ್ಲಿ ದುರ್ಗಾದೇವಿ ಏನಾದ್ರೂ ಅದು ನೋಡೋಣ. ಶ್ರೀ ಭೂ ಸಮೇತವಾಗಿ ವಿಹಾರ ಮಾಡ್ತಾನೆ. ವಿಹಾರ ಮಾಡುತ್ತಾನಂದ್ರೆ ಇಷ್ಟು ಕೆಲಸ ನಮ್ಮದೇ ತಕೊಂಡ ನಮ್ಗೆ ಸಂಸಾರಕ್ಕೆ ತಂದ ದಿವಸದಿಂದ ತಿರ್ಗಾ ಮೋಕ್ಷಕ್ಕೆ, ಆಮೇಲೆ ಮೋಕ್ಷ ಆದಮೇಲೆ ಅಲ್ಲಿ ನಾರಾಯಣ ರೂಪ. ಸೊ ಇಷ್ಟೋ ತನಕ ಅವನು ಈ ಅನಂತ ಯೋನಿಗಳು ಒಂದೊಂದಿನೂ ನಮ್ಗೆ ಬಂದ ಸಂಪರ್ಕಗಳು ಒಂದೇ ದೇಹದಲ್ಲಿ, ನಾಲ್ಕನೇ ಸಂಧಿಯಲ್ಲಿ ಹೇಳಿದಂತ ನಮ್ಮ ದೇಹದಲ್ಲೇ ಸೂರುದ್ರ ಆದಿತ್ಯರಂದ್ರೆ ಆ ನಮ್ಮ ತಂದೆ ಅಜ್ಜ ಮುತ್ತಜ್ಜ ಇವರುಗಳಿಗೆ ನಿಯಮಿಸುವಂತ ಆ ದೇವತಾ ರೂಪಗಳು. ಸೊ ಇಲ್ಲಿ ಕಾಣುವವರು ಮಾತ್ರ ಅಲ್ಲ, ಇಲ್ಲಿಂದ ಹೋದವರು ಅನೇಕ ಇರುತ್ತೆ. ಇಷ್ಟಕ್ಕೇನೋ ಅವನು ಬರಬೇಕಲ್ಲ ದೇವರು, ದೇವರ ಕಾರ್ಯ ಮಾಡುವಂತ ಕಾರ್ಯ ದೇವರ ಜೊತೆಯಲ್ಲಿ ವಾಯುದೇವರು, ಅದಕ್ಕೆ ಹೇಳ್ತಾರೆ ಪ್ರಾಣ ಮುಖ, ಆಮೇಲೆ ಸತ್ವೇಶ್ವರು ಬರಬೇಕು. ಇಷ್ಟು ಜನರಿಂದ ಅವ್ನು ಮಾಡ್ತಾನಂದ್ರೆ ಶ್ರಮ ಇದೆಯಾ ಅವನಿಗೆ ಅಂದ್ರೆ ಇಲ್ಲ, ಇದು ವಿಹಾರ. ಈ ಯಾಕೆ ಮಾಡ್ತಾನಂದ್ರೆ ನಮಗೆ ಪ್ರಯೋಜನ ಆಗಬೇಕು. ಅವನ ಕರುಣ ವ್ಯಾಪ್ತಿ ಯಾಕೆ ದೇವರಿಗೆ ಅಂದ್ರೆ ನಮ್ಗೆ ಕರುಣೆ ಮಾಡ್ಲಕ್ಕೆ ತೋರಿಸಲಿಕ್ಕೆ ವ್ಯಾಪ್ತಿ ಬೇಕಾಗಿದೆ, ಅವನಿಗೆ ಬೇಕಾಗಿಲ್ಲ. ಅವನು ವ್ಯಾಪ್ತನಾಗಿದ್ದ ಕಾರಣದಿಂದ ಎಲ್ಲವೂ ಇದು ಎಲ್ಲವೂ ಇರುತ್ತೆ. ಆಮೇಲೆ ಭೋಜನ ರಸವೂ ಬಂದಿರುತ್ತೆ, ವಿಭೂತಿಗಳೂ ಬಂದಿರುತ್ತೆ. ಇದು ಒಂದೊಂದಲ್ಲಿ ಒಂದೊಂದು ಕಡೆ ಒಂದೊಂದು ವಿಭೂತಿಯನ್ನು ಹೇಳ್ತಾರೆ. ಸೊ ಹೀಗೆ ಎಲ್ಲವೂ ಬಂದು ಬಿಡುತ್ತೆ ನಮ್ಗೆ. ಸೊ ಒಳಗೆ ಶ್ರೀ ಭೂ ಸಮೇತ ವಿಹಾರ ದೈವ ಪರೇಶನ ಅಮಲ ಸುಮೂರ್ತಿಗಳ ಪರೇಶ ಪರ 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 ಅಂದ್ರೆ ಇಲ್ಲಿ ಬೇಸಿಕಲಿ ಒಂದು ಮೀನಿಂಗ್ ಇಸ್ ಶ್ರೀ ಭೂ ಸಮೇತ ಅಂತ ಹೇಳಿದ್ದಾರೆ. ಶ್ರೀ ಭೂ ಇವರು ಲಕ್ಷ್ಮಿಗೆ ಪರ, ಪರ ಅಂದ್ರೆ ಶ್ರೇಷ್ಠಳು ಅಂತ ಕೊಟ್ಟಿದ್ದಾರೆ. ಪರಾಂಬು ಶಬ್ದದಿಂದ ಲಕ್ಷ್ಮಿಯೇ ಕರೆಯುತ್ತಾರೆ. ಸೊ ಲಕ್ಷ್ಮಿಗೆ ಇದು 14ನೇ ಅಧ್ಯಾಯದಲ್ಲಿ ಕೊನೆಯಲ್ಲಿ, ಇದು ತುಂಬಾ ಗೊಂದಲ ಮಾಡ್ಕೊಳ್ತಾರೆ. ಇದು ಇಂಟರ್ನೆಟ್ ಪೂರ ಇದೇ ಡಿಸ್ಕಷನ್ ಆಗ್ತಾ ಇರುತ್ತೆ. ಪರ ಅಂಬೋದಕ್ಕೆ ಮಹದ್ ಬ್ರಹ್ಮ ಅಂತ ಅಲ್ಲಿ ಕೊಟ್ಟಿದ್ದಾರೆ. ಸೊ ಈ ಮಹದ್ ಬ್ರಹ್ಮ ಅಂದ್ರೆ ಚತುರ್ಮುಖ, ಮಹದ್ ಬ್ರಹ್ಮ ಅಂದ್ರೆ ಲಕ್ಷ್ಮೀ ದೇವಿ ಅಲ್ಲಿ. ಸೊ ಲಕ್ಷ್ಮೀ ದೇವಿಯನ್ನ ಸೇರುತ್ತಾರೆ ಅಂತ ಅಲ್ಲಿ ಬರುತ್ತೆ ಕೊನೆಯಲ್ಲಿ 14ನೇ ಚಾಪ್ಟರ್ ಗೀತೆಯಲ್ಲಿ ಲಾಸ್ಟ್ ಬಟ್ ಒಂದು ಶ್ಲೋಕ 26th ಶ್ಲೋಕ ಅಲ್ಲಿ ಬರುವಾಗ ಲಕ್ಷ್ಮಿಯನ್ನ ಸೇರುತ್ತಾರಂತ. ಸೊ ಅದಕ್ಕೆ ಪರ ಅಂತ. ಸೊ ನಾವು ಸಾಧನೆ ಮಾಡುತ್ತಾ 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 ಲಕ್ಷ್ಮಿಯಲ್ಲಿ ನಿಲ್ಲೋದಿಲ್ಲ ನಾವು. ಲಕ್ಷ್ಮಿ ಜೊತೆಲಿ ಬ್ರಹ್ಮದೇವರು ಗಾಡಿಯಲ್ಲಿ ನಾವು ಹೋಗ್ತೀವಿ, ವಾಯುದೇವರ ಗಾಡಿಯಲ್ಲಿ ಅವಾಗ ಹೋಗೋದಿಲ್ಲ. ಬ್ರಹ್ಮದೇವರ ಗಾಡಿಯಲ್ಲಿ ಹೋದಾಗ ಲಕ್ಷ್ಮಿಯನ್ನ ಸೇರಿ ಮುಂದಕ್ಕೆ ಹೋಗ್ತಾರೆ ಮುಂದಕ್ಕೆ. ಸೊ ಅದಕ್ಕೆ ಪರ, ಪರ ಆದ ಮೇಲೆ ಪರೇಶನಿಗೆ ಹೋಗ್ಬೇಕು. ಪರಕ್ಕಿಂತ ಶ್ರೇಷ್ಠವಾದಂತ ಪರೇಶನಿಗೆ ಹೋಗಬೇಕು. ಸೊ ವಿಹಾರ ಈಗ ಪರೇಶ. ಸೊ ನಮ್ಗೆ ಮೋಕ್ಷ ಪ್ರದವಾ ಸೇವನೆ ಆಗ್ತಾನೆ. ಯಾಕಂದ್ರೆ ಲಕ್ಷ್ಮಿಯನ್ನ ದಾಟಿಸಬೇಕು ಅಂದ್ರೆ ಲಕ್ಷ್ಮಿ ದ್ವಾರ ಹೋಗಬೇಕು. ಲಕ್ಷ್ಮಿಯೇ ಕರ್ಕೊಂಡು ಹೋಗ್ತಾಳೆ, ಎಲ್ಲ ಕಡೆ ಲಕ್ಷ್ಮಿ ಇದ್ದಾಳೆ. ಇದನ್ನು ಸೊ ಪರೇಶನ ಅಮಲ ಸುಮೂರ್ತಿಗಳು, ಅಮಲ ಗೊತ್ತು ನಮ್ಗೆ ದೋಷರಹಿತವಾದಂತ ದೇವರ ಚಿಂತನೆ, ದೋಷರಹಿತ ಅಂಬುದು ಎಲ್ಲಾ ಕಡೆನು ನಾವು ಮಾಡ್ತಾನೇ ಇರ್ತೀವಿ. ಯಾಕೆಂದ್ರೆ ನಮ್ಮಲ್ಲಿ ಇರುವಂತ ದೋಷಗಳೆಲ್ಲ ಹೋಗಬೇಕು. ದೋಷಗಳಿಂದ ನಮ್ಗೆ ವಿಘ್ನಗಳು, ನಮ್ಗೆ ಬರೋ ವಿಘ್ನಗಳೆಲ್ಲ ದೋಷದಿಂದಲೇ ಬರುತ್ತೆ. ದೋಷದಿಂದಲೇ ರೋಗ ರುಜಿನ, ದೋಷಗಳಿಂದಲೇ ನಾವೇನೋ ಪೂಜೆ ಮಾಡ್ಬೇಕು ಅಂತ ಇವತ್ತು ಸಂಕಲ್ಪ ಮಾಡ್ತೀನಿ, ಏನೋ ಬರುತ್ತೆ ಹೇಗೋ ಹೋಗುತ್ತೆ ಎಲ್ಲ. ಸೊ ಅದು ಹೋಗಬೇಕು ಅಂದ್ರೆ ಅವನನ್ನ ಅಮಲ 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 ಮಲ ಇಲ್ಲದವನು ಅಂತ, ದೋಷ ಇಲ್ಲದವನು ಅಂತ ಸ್ಮರಣೆ ಮಾಡಬೇಕು. ಸುಮೂರ್ತಿಗಳಂತ ಇಲ್ಲಿನು ಸು ಅಂತ ಹೇಳುವಾಗ ದೇವರ ಮೂರ್ತಿಗಳು ಎಲ್ಲ ಸುಮೂರ್ತಿಗಳೇ ಇದ್ದ ಸುಮೂರ್ತಿಗಳು. ಇದನ್ನು ಸು ಅಂದ್ರೆ ವಿಶೇಷವಾದ ಪಂಚಭೇದ ತಾರತಮ್ಯನ ತಿಳಿಯೋದು. ಅದು ಮಾತ್ರ ಅಲ್ಲ, ಸುಮೂರ್ತಿಗಳು ಅಂತ ಹೇಳಿದಾಗ ಎಷ್ಟೋ ದೇವರ ರೂಪಗಳು ಇದ್ರನು ಈ ವಾಸುದೇವ ಅಂಬುದು ಇಲ್ಲಿಂದ ಅಂದ್ರೆ ಬಿಂಬಕ್ಕೆ, ಆ ಬಿಂಬಕ್ಕೆ ಅನ್ವಯಿಸ್ಕೋಬೇಕು. ಸುಮೂರ್ತಿಗಳ ಚಿಂತಿಸುತ್ತ ಇಷ್ಟು ನಾವು ಮಾಡಿದ್ದನ್ನ ಹಿಗ್ಗಲಕ್ಕಾಗತ್ತೆ. ಹಿಗ್ಗುತ್ತಿರೋ ಅಂತ ಹೇಳ, ಹಿಗ್ಗೋದು ಅಂದ್ರೆ ಆ ಒಂದು ಸಂತೋಷದಿಂದ ಉಕ್ಕಿ ಉಕ್ಕಿ ಬರಬೇಕು. ಉಕ್ಕಿ ಉಕ್ಕಿ ಬರಬೇಕು ಅಂತ ಹೊರಗಿಂದ ಅದು ಬರಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ಧ್ಯಾನ ಮಾಡಬೇಕು ಅಂತರ್ಥ. ಧ್ಯಾನಕ್ಕೆ ಕೂತಾಗ ನಮ್ಗೆ ಅಷ್ಟು ಬರಲ್ಲ ನಮ್ಗೆ ಇವಾಗ. ಅಟ್ಲೀಸ್ಟ್ ಅದ್ರಲ್ಲಿ ಹೋಗ್ತಾ ಹೋಗ್ತಾ ಯೋಚನೆ ಮಾಡ್ತಾ 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 ಎಷ್ಟಿಷ್ಟಿಷ್ಟಿಷ್ಟು ಅಂತ ಮಾಡ್ತಾ ಮಾಡ್ತಾ ದೇವರ ಮೇಲೆ ಅದನ್ನೇ ಭಕ್ತಿ ಅಂತ ಕತ್ತೆ ಸಿಗ್ಬೋದು. ಯಾವಾಗ ಸಿಗ್ಗಲಕ್ಕೆ ಬರತ್ತಾ ನಮ್ಗೆ ಆವಾಗ ಭಕ್ತಿ ಬಂದಿದೆ, ಭಕ್ತಿ ಬರ್ತಾ ಇದೆ ಅಂಬೋದಕ್ಕೆ ಸೂಚನೆ ಅದು. ಒಳಗಿಂದ ಅವನು ಮಾಡಿದ ಉಪಕಾರಗಳನ್ನ ಸ್ಮರಣೆ ಮಾಡುತ್ತಾ ಆ ಕಾಲದಿಂದ ನಮ್ಮನ್ನ ಸಂಸಾರಕ್ಕೆ ತಂದು ಸೃಷ್ಟಿ ಎಲ್ಲ ವ್ಯವಸ್ಥೆಯನ್ನ ಮಾಡಿದೆ. ಅವನೇ ಮಾರ್ಗ, ಅವನೇ ಲಕ್ಷ್ಯ, ಅವನೇ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ, ಅವನೆಡೆನೆ ಹೋಗ್ಬೇಕು. ಇದನ್ನ ಅವನು ಮಾಡ್ತಾನೆ. ಮಾಡ್ತಾ ಚಿಂತಿಸುತ್ತಿರು, ಚಿಂತಿಸಿ ಸಿಗ್ಗುತ್ತಿರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಹೇಳುವಾಗ ಇನ್ನೊಂದು ವಿಷಯವನ್ನು ಇಲ್ಲಿ ಕೆಲವು ಗುರು ಹೃದಯ ಪ್ರಕಾಶಿಕ ಅಂತ ಒನ್ ಆಫ್ ದ ಕಾಮೆಂಟ್ ಒನ್ ಆಫ್ ದ ವ್ಯಾಖ್ಯಾನ ಅವರು ಹೇಳೋದೆ ಒಂದೊಂದು ಅವರು ಇಲ್ಲಿ ನೆನಪು ಮಾಡಿ ಕೊಡ್ತಾರೆ. ನಾವು ಒಂದೊಂದು ಸಂಧಿ ಶುರುವಾದಾಗಲೂ ಹರಿಕಥಾಂಸಾರ ಮಾತ್ರ ಹರಿಕಥಾಂಸಾರ ಸಾರ ಗುರುಗಳ ಕರುಣದಿಂದ ಆಪಣಿತು ಹೇಳುವೆ ಅಂತ ಹರಿಕಥಾಂಸಾರ ಹೇಳ್ತೀನಿ, ಹರಿಕಥಾಂಸಾರ ಹೇಳ್ತೀನಿ, ಹರಿಕಥಾಂಸಾರ ಗುರು ದಯದಿಂದ ಹೇಳ್ತೀನಿ ಹೇಳ್ತೀನಿ. ಈ ಹರಿಕಥಾಂಸಾರ ಏನೆಂಬುದು ಈ ಸಂಧಿಗೆ ಎಷ್ಟು ಚಂದಾಗಿ ಅನ್ವಯ ಆಗತ್ತೆ ಅಂಬುದನ್ನ ಅವ್ರು ಹೇಳ್ತಾರೆ. ಹರಿಕತೆ ಅಂದ್ರೆ ಏನು ಅಂತ ಹೇಳ್ತಾರೆ. ಹರಿಕತೆಯನ್ನ ಕೇಳಬೇಕು ಅಂತ ಬರುತ್ತೆ. ಹರಿಕತೆಯನ್ನು ಕೇಳಬೇಕು ಅಂದ್ರೆ ರಾಮಾವತಾರ ಕೃಷ್ಣಾವತಾರ, ದಟ್ ಈಸ್ ಸ್ಟಾರ್ಟಿಂಗ್. ಬಟ್ ಹರಿಕತೆ ಅಂದ್ರೆ ಏನು? ಹರಿಕತೆ ಅಂದ್ರೆ ಹೇಳ್ತಾರೆ, ಈ ದೇಹದಲ್ಲಿ ಈ ಮಾಯಾಪತಿ ವಾಸುದೇವನಾದ ಭಗವಂತ ಅರ್ಧನಾರಿ ರೂಪದಿಂದ, ಹಾಗೆ ಅರ್ಧನಾರಿ ರೂಪ ನಾಡಿಗಳ ಬಗ್ಗೆ ಹೇಳ್ತಾ ಬರ್ತಾರೆ ಈ ಒಂದು ಸಂಧಿಯಲ್ಲಿ. ತಪ್ಪು ಶಿಕ್ಷಕ ನಾವು 4ನೇ ಸಂಧಿ 8ನೇ ಸಂಧಿ ಅಲ್ಲೆಲ್ಲ ನೋಡಿದ್ದೀವಿ. ಸ್ತ್ರೀ ರೂಪಗಳು 36,000, ಪುರುಷ ರೂಪಗಳು 36,000 ಇದೆ. ಅಂದ್ರೆ ಸ್ತ್ರೀ ಪುರುಷ ದೇವತೆಗಳಿದ್ದಾರೆ ಅಂತ ಒಂದು ಲೈನ್ ಆಫ್ ಥಾಟ್. ಡೇ ಅಂಡ್ ನೈಟ್, ಸ್ವರ ಅಂಡ್ ವ್ಯಂಜನ, ಹೀಗೆ ಎಲ್ಲದಕ್ಕೇನು ನಾವು ಅನ್ವಯ ಮಾಡ್ತೀವಿ. ಸೊ ಏನಾಯ್ತು, ಸ್ತ್ರೀ ಪುರುಷ ರೂಪಗಳು ಪೇರ್ ಪೇರ್ ಜತೆ ಜತೆಯಾಗಿ ಇರೋದು ಒಂದಾದ್ರೆ ನಮ್ಮ ದೇಹ ಅಂತ ತಕೊಂಡ್ರೆ ಒಳಗಡೆ ಇದಾಗಿದೆ ಅದು. ಪ್ರದ್ಯುಮ್ನ ಸೃಷ್ಟಿಯಲ್ಲಿ ಸೃಷ್ಟಿಗೆ ಬರಕ್ ಮುಂಚೆ ನಮ್ಗೆ ದೇಹ ಕೊಟ್ಟಾಗೆ ದೇವರು ಅದನ್ನ ಮಾಡಿದ ಅಂತ. ಚತುರ್ಮುಖನ 10ನೇ ವರ್ಷದಿಂದ 20ನೇ ವರ್ಷ ತನಕ ರಫ್ಲಿ ಅಬೌಟ್ ದಟ್, ಆವಾಗ ಮಾಡಿದ್ದಾಗೆ ಎರಡು ರೂಪ ತೋರಿಸ್ಕೊಳ್ತಾನಂತ. ಅವನೇ ಅರ್ಧನಾರಿ ರೂಪದಿಂದ ನಿಂತ ಅಂತ. ಆದ ಕಾರಣದಿಂದ ಇದೆಲ್ಲ ಎಲ್ಲವಾಗತ್ತಂತ. ಈ ಅರ್ಧನಾರಿ ರೂಪದಿಂದ ಅವನು ಸರ್ವ ಜೀವರ ಕ್ರಿಯೆ, ಎಲ್ಲ ಜೀವರ ಕ್ರಿಯೆಯನ್ನು ಮಾಡಿಸ್ತಾ ಇದ್ದಾನೆ. ಅರ್ಧನಾರಿ ರೂಪ ದೇವರದು, ಅವನು ಅರ್ಧನಾರಿ ರೂಪವಾದಂತ ವಾಯುದೇವರು. ಇವರು ದಿವ ನಿಷಾದಿಪತಿ ಅಂತ. ದಿವ ಅಂದ ಈ ಅರ್ಧನಾರಿ ರೂಪ ವಾಯು ಭಾರತಿಯನ್ನ ಇಟ್ಟುಕೊಳ್ತಾರೆ. ಪ್ರಾಣ ರಯಿ ಅಂತ ಶತ್ರುಶನ ಐತ್ರೇಯದಲ್ಲಿ ಕರೀತಾರೆ. ಪ್ರಾಣ ರಯಿ ಭಾರತಿ ಮುಖ್ಯ ಪ್ರಾಣ. ಇವರನ್ನ ಇಟ್ಟುಕೊಂಡು ಇವರೇ ಹಗಲು ಇರುಳುಗೆ ಅಭಿಮಾನಿ, ಮುಖ್ಯ ಅಭಿಮಾನಿ ದೇವತೆಯಾಗಿ ಇಟ್ಟುಕೊಂಡು ಸರ್ವ ಜೀವರಲ್ಲಿನೂ ಇದ್ದು, ಅದೇ ನನ್ನ ಸ್ವಾಮಿ ಜಗದ ಅಂತರ್ಯಾಮಿ ಅದು ಹೇಳ್ತಾರೆ ಹಾಗೆ. ಅದೇ ಚಿಂತನೆ, ನಮ್ಮ ಒಳಗೇನು, ನಿಮ್ಮ ಒಳಗೇನು, ಸರ್ವರ ಒಳಗೇನು ಅಂತರ್ಯಾಮಿಯಾಗಿ ಅಂದ್ರೆ ಏನಾಯ್ತು, ಯಾಕೆ ಅಂತರ್ಯಾಮಿ ಆಗಿದ್ದಾನೆ, ಎಲ್ಲರ ಕರ್ಮಗಳನ್ನು ಮಾಡಿಸ್ಲಿಕ್ಕೆ ಕ್ರಿಯ ಮಾಡುತ್ತಾನೆ ಎಂಬ ಚಿಂತನೆಯಿಂದ ಅವನೇ ಒಳಗೆ ಇದ್ದು ಯೋಗ್ಯ ಅಯೋಗ್ಯ ರಸ ವಿಭಾವ ಮಾಡಿಸಿ ಅವನೇ ಯಾಚಕ ಅಂದ್ರ ಬೇಡುವವನಲ್ಲಿನೂ ಅವನೇ, ನೀಡುವವನಲ್ಲಿನೂ ಅವನೇ. ಇದು ಈ ಸಂಧಿಯಲ್ಲೇ ಬರುತ್ತದ್ದು ಆ ರೂಪಗಳು ಮತ್ತು ಅವನೇ ಅನ್ನ. 4ನೇ ಸಂಧಿಯ ಸಾರ, ಅವನೇ ಅನ್ನ, ಅವನೇ ಅನ್ನದ, ಅನ್ನವನ್ನ ಕೊಡುವವನು, ಅವನೇ ಅನ್ನದ, ಅವನೇ ಉಣ್ಣುವವನು ಮತ್ತು ಸ್ವಯಂ ಅನ್ನ, ಅವನೇ ಅನ್ನ ಕಲ್ಪಕ. ಎಲ್ಲ ಅನ್ನ ಅಂತ ಮಾಡಬೇಕಲ್ಲ, ಈ ಒಂದು ಮಣ್ಣು ನೀರು ಬೆಂಕಿ ಮೂರಿನಿಂದ ಬೆರೆತ ಆಕಾಶ ವಾಯು ಎಲ್ಲದನ್ನು ಕಾಮನ್, ಇದನಿಂದ ಇರೋದನ್ನ ಅದು ನಮಗೆ ಬೇಕಾದ ಅನ್ನ ಮಾಡಿಕೊಳ್ಬೇಕು, ಪಕ್ಷ ಪಕ್ಷಿಗಳಿಗೆ ಅವರಿಗೆ ಬೇಕಾದದ್ದು ಮಾಡಿಕೊಳ್ಬೇಕು. ಅನ್ನ ಕಲ್ಪಕನು ಅವನೇ ಆಗಿದ್ದಾನೆ ಕೊಟ್ಟು. ಅದು ಮಾತ್ರ ಇಲ್ಲದೆ ಈ ದೇಹದಲ್ಲಿ ಕೊನೆಯಲ್ಲಿ ಬರುತ್ತೆ, ಕೊನೆಯ ಒಂದು 4-5 ಪದ್ಯಗಳಲ್ಲಿ ಬರುತ್ತೆ, ಈ ದೇಹದಲ್ಲಿ ಆಯುಷ್ ಇರಬೇಕು. ಆಯುಷ್ ಕೊಟ್ಟು ಆಯುಷ್ ಸಾರ್ಥಕವಾಗಿ ಉಳಿಯಬೇಕು. 116 ಅಂತಾರೆ, ಅದರ್ವೈಸ್ 100 ಇಯರ್ಸ್ ಅಂತ ಹೇಳಿದ್ರೆ, 100 ಇಯರ್ಸ್ ಅಂದ್ರೆ ಶ್ವಾಸಗಳನ್ನ ಇಟ್ಟುಕೊಂಡು 100 ಇಯರ್ಸ್. ಅದಕ್ಕೆ ಶ್ವಾಸಗಳ ವಿವರಣೆಯನ್ನು ಈ ಸಂಧಿಯಲ್ಲಿ ಒಂದು ಸೂಚಕವಾಗಿ ಮುಖ್ಯ ಪ್ರಾಣಂತಂದಾಗ ಸೂಚಕವಾಗಿ ಅದು ಬರುತ್ತೆ. ಅದಕ್ಕೆ ಮುಖ್ಯವಾಗಿ ಇಲ್ಲಿನ ಇದೇ ಪದ್ಯದಲ್ಲಿ ಕೊಟ್ಟಿರೋದು ನೋಡಿ, 36,000 ಕೊಟ್ಟಿದೆ, 72 ಬಂದಿಲ್ಲ, 72 ಒಳಗೆ ಇದೆ, ದ ಟೀಮಿಂಗ್ ಇಸ್ ಮೇಡ್, ಬಟ್ ಪದ್ಯ ನೋಡಿದಾಗ 36 ಕೊಟ್ಟಿದ್ದಾರೆ. ಯಾಕೆ 36 ಕೊಟ್ಟಿದ್ದಾರೆ ಅಂದ್ರೆ, ನಮ್ಗೆ ಪೂರ್ಣ ಅವರು ವಾಸುದೇವ ರೂಪ ಭಗವಂತನನ್ನ ಪ್ರಾರ್ಥನೆಯಲ್ಲಿ ಮಾಡ್ತಾ ಇದ್ದಾರೆ, ಪೂರ್ಣ ಆಯುಷ್ ಕೊಡು. ಪೂರ್ಣ ಆಯುಷ್ ಅಂದ್ರೆ ನಾವೆಲ್ಲ 116 ಇಯರ್ಸ್ ಇರ್ತೀವಿ ಅಂತ ಅದು ಕೊಡು ಅದನ್ನ ಹೇಳ್ತಾ ಇಲ್ಲ. ಆ ಒಂದು ಏನು ಸಾಧನೆ, ಈ ನಾಡಿದ್ವಾರ, ಈ ಶ್ವಾಸಗಳು, ಶ್ವಾಸಗಳ ಮೂಲಕವಾಗಿ ಮಾಡೋದು, ಆ ಶ್ವಾಸ ಆ ಪ್ರಾಣದೇವರ ವಶದಲ್ಲಿ ಇರುವಂತದ್ದು ಆ ಶ್ವಾಸ. ಮೀನಿಂಗ್, ನಾವು ಚಂದಾಗಿ ಆರೋಗ್ಯವಾಗಿ ಇರಬೇಕು ಅಂದ್ರೆ ನಮ್ಗೆ ಪರ್ಟರ್ಬನ್ಸ್, ಹೈ ಬಿ ಪಿ, ಆಮೇಲೆ ಏನೋ ಅಟ್ಯಾಕ್ಸ್ ಅದು ಇದು ಆಗದೆ ಆ ಬ್ರೀದಿಂಗ್ ಶುದ್ಧಿ ಸಮವಾಗಿ ಎಷ್ಟು ಇರಬೇಕು ಅಂದ್ರೆ ಅಷ್ಟು ಸಮವಾಗಿ ಅಂದ್ರೆ ಬೇಸಿಕಲಿ ಇದೆ ಕಾಮ್ನೆಸ್ಸು ಬೇಕು. ಕಾಮ್ನೆಸ್ಸು ಹಾಗೆ ಕಷ್ಟನೇ ಜಾಸ್ತಿ ಬರುತ್ತೆ ನಮ್ಗೆ. ಕಷ್ಟ ಬಂದಾಗ ತಕ್ಕೊಳ್ಳುವ ಸ್ಥಿತಿ, ಸುಖ ಬಂದಾಗ ಡೋಂಟ್ ಗೆಟ್ ಟೂ ಕ್ಯಾರಿಡ್, ಆ ಎಕ್ಸೈಟ್ಮೆಂಟ್ ಬೇಡ, ಇದೇ ಬೇಡ, ಇಲ್ಲದೆ ತಕ್ಕೊಳ್ಳುವ ಆ ಒಂದು ಪ್ರೇರಣೆ ಕೊಡಬೇಕು ದೇವರು, ಅದನ್ನ ಅವನೇ ಮಾಡಿಸಬೇಕು. ಈ ತತ್ವೇಶರಿಂದ ಮುಖ್ಯ ಪ್ರಾಣರೇ ಆ ಪ್ರಾಣವನ್ನ ನಿಯಮನ ಮಾಡೋದು ಅಂದ್ರೆ ನಾಟ್ ಜಸ್ಟ್ ದ ಲೈಫ್ ಟೈಮ್, ಹೌ ವಿ ಲಿವ್, ಹೌ ವಿ ಟೇಕ್, ಇದು ಎಲ್ಲವೂ ನಮಗೆ ಬೇಕಾದ ಫಲವನ್ನ ಹೇಳ್ತಾ ಇದ್ದಾರೆ. ಇದೇ ನಮ್ಗೆ ಅಭಿಷ್ಟಪ್ರದ ಅಂದ್ರೆ ಇದೇ ನಮ್ಗೆ ರೈತವೇ ಬೇಕಾದ ಇದೆ, ಇದು ಕೊಡಬೇಕು. ಹಾಗೆ ಅವರು ಪ್ರಾಣ ಶ್ವಾಸ ನಿಯಮನ ಮಾಡ್ಬೇಕು. ಅದಕ್ಕೆ 36,000. ಯಾಕೆ 36,000 ಅಂದ್ರೆ ಒಂದು ವರ್ಷ ಒಂದು ತಿಂಗಳು ಅಂದ್ರೆ 30 ಡೇಸ್ ತಗೊಳ್ತಾರೆ. 30 ಡೇಸ್ ಅಂತ ಯಾಕೆಂದ್ರೆ ಶುಕ್ಲಪಕ್ಷ ಕೃಷ್ಣ ನಮ್ಗೆ ಹೋಗೋ ಡಿಪೆಂಡಿಂಗ್ ಆನ್ ದ ಕ್ಯಾಲೆಂಡರ್ ಯು ಟೇಕ್. ಶುಕ್ಲಪಕ್ಷ ಕೃಷ್ಣ ಪಕ್ಷ ಅಂತ ತಗೊಂಡ್ರೆ 15 ಅನ್ ಆವರೇಜ್ 30 ಡೇಸ್ ಬರುತ್ತೆ ನಮ್ಗೆ. ಚಂದ್ರನನ್ನ ಇಟ್ಟುಕೊಂಡು ಮಾಡ್ತೀವಿ. ಚಂದ್ರ ಔಷಧಿಗಳಿಗೆ ಅಭಿಮಾನಿ. ಆಮೇಲೆ ನಮ್ಗೆ ಜೀವ ಬಂದದ್ದು, ಆ ಜೀವಕ್ಕೆ ದೇಹ ಬಂದದ್ದು ಚಂದ್ರದ್ವಾರ ಅಂತ 6ನೇ ಸಂಧಿಯಲ್ಲಿ ನೋಡಿದ್ದೀವಿ. ಸೊ ಅದನ್ನೇ ಇಟ್ಟುಕೊಂಡು ಚಂದ್ರನಿಗೆ ಕೃತಜ್ಞತೆ ಸಲ್ಲಿಸ್ತಾ ಚಂದ್ರನೇ ಔಷಧಿಗಳಿಗೆ ಪುಷ್ಟಿಯನ್ನ ಕೊಟ್ಟು ನಮ್ಗೆ ರಕ್ಷಣೆಯನ್ನು ಮಾಡ್ತಾನೆ. ಊಟ ಮಾಡುವ ಪದಾರ್ಥದಲ್ಲಿ ರಕ್ಷಣೆಯನ್ನು ಇರಬೇಕು, ಆ ಫೈಟಿಂಗ್ ಕೆಪಾಸಿಟಿ ಇರಬೇಕು ನಮ್ಗೆ, ಪ್ರಾಣ ಇರಬೇಕು. ಸೊ ಅದನ್ನ ಕೊಡ್ತಾನೆ. ಸೊ ಅದನ್ನ ಇಟ್ಟುಕೊಂಡು ಶುಕ್ಲಪಕ್ಷ ಕೃಷ್ಣ ಪಕ್ಷ ಅಂತ ಮಾಡಿದ್ರೆ 15 ಅಂತ ಆಗುತ್ತೆ. ಅದು 30 ಅಂತ ಇಟ್ಟುಕೊಂಡು 12 ಮಂತ್ಸ್ ಅಂತ ತಕೊಂಡಾಗ 360 ಆಗುತ್ತೆ. ಅದು 1 ಇಯರ್ ಆಗುತ್ತೆ. 1 ಇಯರ್ ಎಂಬುದು ನಮ್ಗೆ 1 ಇಯರ್ x 100 ಇಯರ್ಸ್ ಅಂದ್ರೆ ಪೂರ್ಣ ಆಯುಷ್ ಅಂತ. ಪೂರ್ಣ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದ ಶ್ವಾಸ ಮೇಲೆ ಹೋಗುತ್ತೆ ಅಂತ ಹೇಳ್ತೀವಿ, ಹೌ ವಿ ಬ್ರೀತ್ ಅಂಡ್ ಅದರ್ ಥಿಂಗ್ಸ್ ಅದು ಹೇಳ್ತಾರೆ. ಸೊ ಟೋಟಲಿ ನಮ್ಗೆ ಬಂದದ್ದು 30. ಸೊ 100 ಇಯರ್ಸ್ ಅಂದ್ರೆ 360 x 100 36. ಸೊ ಅದಕ್ಕೆ ಇಲ್ಲಿ ಬೇಕಾದ ನಮ್ಗೆ 36,000 ಮಾತ್ರ ಹೇಳ್ತಾ ಇದ್ದಾರೆ. ಇನ್ನೊಂದು ಅರ್ಥವೇ ಅದಕ್ಕಿದೆ, ಡೇ ಟೈಮ್ ಅಂತ ಇಟ್ಟುಕೊಳ್ಳಿ. 36 ಅಂದ್ರೆ ಈ ಒಂದು ಬಲಭಾಗದಲ್ಲಿ ಇರುವಂತ ಪುರುಷ ನಾಡಿಗಳಲ್ಲಿ ಇರುವಂತ ದೇವತೆಗಳು ಅಂದ್ರೆ ಏನು ಪುರುಷ ದೇವತೆಗಳೇನಾ ಅಂತ ಹಾಗರ್ಥ ಅಲ್ಲ. ಈ ನಾಡಿಗಳಲ್ಲಿ ಯಾರಿದ್ದಾರೆ ಅಂದ್ರೆ ಬಲನಾಡಿ, ಎಲ್ಲಾ ನಾಡಿಗಳಲ್ಲಿನೂ ಎಲ್ಲಾ ದೇವತೆಗಳು ಎಲ್ಲಾ ಕಾಲದಲ್ಲಿನೂ ಇದ್ದೇ ಇರ್ತಾರೆ. ಅವರು ಮಾಡುವ ಕೆಲಸಕ್ಕೆ ಪ್ರೇರಕರಾಗಿರುವಂತ ಈ ಮುಖ್ಯ ದೇವತಾ ಪುರುಷ ದೇವತಾ ಅಂದ್ರೆ ಇಲ್ಲಿ ರುಜುಗಳು ಅಂದ್ರೆ ಬೇಸಿಕಲಿ ವಾಯು, ಬ್ರಹ್ಮ, ಅವರ ಪತ್ನಿಯರಾದಂತ ಭಾರತಿ, ಸರಸ್ವತಿ. ಸ್ತ್ರೀ ಇದ್ರೂ ಅವರು ಅವ್ರನ್ನ ಆ ಪುರುಷ ನಾಡಿಗಳನ್ನ ನಿಯಮನ ಮಾಡೋದಕ್ಕೆ ಅವ್ರಿಗೆ ಬೇಸಿಕಲಿ ಇನ್ ಶಾರ್ಟ್ ಮಹತ್ವ ಸ್ವಾಭಿಮಾನಿ ಅಂತಾನು ಇದಕ್ಕೆ ಇದೇ ಸಂಧಿಯಲ್ಲಿ ಇನ್ನು ಬರುತ್ತದ್ದು. ಸೊ ದಟ್ ಸಿಂಬಲೈಸಸ್ ದ ಡೇ ಟೈಮ್. 36,000 ಅಂದ್ರೆ 36,000 ಡೇಸ್ ಅಂತ ಕೊಡೋದು. ಡೇಸ್ ಅಂದ್ರೆ ಡೇ ನೈಟ್ ಅಂತಲ್ಲ, ಡೇಸ್ ಅಂತಾನೆ ತಗೊಳ್ಳೋದು. ಅದನ್ನ ವಿಭಾಗ ಮಾಡಿದ್ರೆ ಅಗೇನ್ ಯು ಗೆಟ್ ಡೇ ಟೈಮ್, ನೈಟ್ ಟೈಮ್ ಅಂತ ಬರುತ್ತೆ. ಸೊ ವೆನ್ ಯು ಸೇ ಡೇ ಒನ್ ಡೇ ಅಂತ ಹೇಳಿದ್ರೆ ದಟ್ ಇನ್ಕ್ಲೂಡ್ ಡೇ ಟೈಮ್ ಅಂಡ್ ನೈಟ್ ಟೈಮ್ ಬಂದ್ಬಿಡುತ್ತೆ. ಆದ ಕಾರಣದಿಂದ ಡೇ ಟೈಮ್ 36,000, ನೈಟ್ ಟೈಮ್ 36,000. ಡೇಸ್ ಇದು ಒಂದು ಡೇ, ಒಂದು ಡೇ ಅಂದ್ರೆ ಅದು ಇದು ಸಮವಾಗಿರುತ್ತೆ, ಒನ್ ಇರುತ್ತೆ. ಸೊ ಹಾಗೇನೆ 36,000 ಇಂಪ್ಲೈಡ್ ಆದನ್ನು ಇಲ್ಲಿ ನಮ್ಗೆ ಹೇಳುವಂತದ್ದು ಇದು ಏನ್ ಹೇಳ್ತಾರೆ ಆನಂದ. ಸೊ ಅದಕ್ಕೆ ಇಲ್ಲಿ ಬಂದಾಗ 116 ಇಷ್ಟು ಡೇಸ್ ಅಂದ್ರೆ ದಿನಗಳು, ದಿನಗಳು ಅಂದ್ರೆ ದಿನಗಳಲ್ಲಿ ಇರ್ತಾನೆ ಸಾಧನ. ನೈಟ್ ಟೈಮ್ ಏನು ಮಾಡ್ತೀವಿ ನಾವು, ಡೇ ಟೈಮೇ ನಮ್ಗೆ ಸಾಧನೆ ಎಲ್ಲವೂ ಆಗ್ಬೇಕಾಗಿದೆ. ಅದಕ್ಕೆ ಪುರುಷ ದೇವತೆಗಳು ಅಂತ. ಪುರುಷ ಅಂದ್ರೆ ಗಂಡಸು ಅಂತ ಇಲ್ಲಿ ಅರ್ಥವೇ ಬರೋದಿಲ್ಲ. ಪುರುಷ ಅಂದ್ರೆ ಆ ಪುರುಷನಾಮಕ ಭಗವಂತ ಅಂತ ನಾವು ತಗೊಂಡಾಗ ಈ ಪುರುಷ ಇಲ್ಲಿ ನಮ್ಗೆ ಕಾಲಿನಿಂದ ಕೂದಲು ತಲೆ ತನಕ ಶಿರಪರ್ಯಂತ ಎಲ್ಲವೂ ಅವನು ನಿಂತು ವ್ಯಾಪ್ತವಾಗ ಅವನು ನಿಂತು ಡೇ ಟೈಮ್ಲಿ ನೈಟ್ ಟೈಮ್ ಕಾರ್ಯ ಆಗ್ಬೇಕು. ಡೇ ಟೈಮ್ಲಿ ನಮ್ಗೆ ಜ್ಞಾನ ಪಡೆಯುವಂತ ಕಾಲ ಎಲ್ಲವೂ ಆವಾಗ್ಲೇ ಆಗುತ್ತೆ. ಅದನ್ನ ಮುಖ್ಯವಾಗಿ ಹೇಳ್ತಾರೆ. ಇದನ್ನ ಹೇಳಿ ಅದಕ್ಕೆ ಸಂಬಂಧವಾಗಿರುವಂತ ವಸುರುದ್ರ ಆದಿತ್ಯರು ಅದನ್ನು ಹೇಳ್ತಾರೆ ಇಲ್ಲಿ. ವಸುರುದ್ರ ಆದಿತ್ಯರು ಅಂದ್ರೆ ಇಲ್ಲಿ ವಸುರುದ್ರ ಆದಿತ್ಯರು ಅಂದ್ರೆ ನಾಲ್ಕನೇ ಸಂಧಿಯಲ್ಲಿ ಬಂದ ಅವರು ವಸುರುದ್ರ ಆದಿತ್ಯರೇ. ಇಲ್ಲಿ ವಸುರುದ್ರ ಆದಿತ್ಯರು ಅಂದ್ರೆ ದೇವತೆಗಳು. ನಾಲ್ಕನೇ ಸಂಧಿಯಲ್ಲಿ ಬಂದ ವಸುರುದ್ರ ಆದಿತ್ಯರನ್ನ ಇಟ್ಟುಕೊಂಡ್ರೆ ಅದು ಕೆಳಗೆ ಇರುವಂತದ್ದು. ಅದಕ್ಕೆ ಈ ಮಹಾಳಯ ಮುಂತಾದಲ್ಲಿ ವಸುರುದ್ರ ಆದಿತ್ಯ ಈ ಶ್ರಾದ ಕಾಲ ಬಂದ್ರೆ ಅಪಸವ್ಯದಲ್ಲಿ ಮಾಡ್ಕೊಳ್ತಾರೆ ಅದು ಕೆಳವಾಗ. ಬಟ್ ಇಲ್ಲಿ ಜನಿಸ ಹೊತ್ತು ಮಾಡುವಂತಹ ಸಮಯದಲ್ಲಿ ಸವಿ ಅಂದ್ರೆ ಮಾಡುವ ಅಧಿಕಾರಿ ಜನಿವಾರವನ್ನ ಯಾವ ಭುಜದಲ್ಲಿ ಹಾಕೋಬೇಕು ಅಂತ ಅಂದ್ರೆ ಲೆಫ್ಟ್ ಸೈಡ್ ಎಲ್ಲರೂ ಹಾಕೊಳ್ತಾರ, ಆಗ ಹಾಕೊಂಡ ದೇವತಾ ಕಾರ್ಯ ಅಂತಾರೆ. ಅದರ್ ಸೈಡ್ ಹಾಕೊಂಡ್ರೆ ಅದು ಒಂದು ಪಿತೃ ಕಾರ್ಯ ಅಂತ ಹೇಳ್ತಾರೆ. ಸೊ ಈ ಸವನಗಳು ಬೆಳಿಗ್ಗೆ ಮಾಡುವಂತ ಪೂಜೆ ಪುನಸ್ಕಾರ ಹೋಮಗಳು ಇದೆಲ್ಲ ಮಾಡ್ತಾರೆ. ಆ ಕಾಲದಲ್ಲಿ ಮಾಡ್ತಾ ಇದ್ರು, ಮಧ್ಯಾಹ್ನ ಮಾಡ್ತಾ ಇದ್ರು, ಸಾಯಂಕಾಲ ಮಾಡ್ತಾ ಇದ್ರು. ಇದಕ್ಕೆ ಮೂರು ಸವನಗಳು ಅಂತ ಕರಿತಾ ಇದ್ರು. ಈ ಕಾಲದಲ್ಲಿ ಮೂರು ಸಂಧ್ಯಾವಂದನ ಅಂತ ಆಗ್ಬಿಡುತ್ತೆ. ಅಷ್ಟೇ ಮಾಡ್ತಾರೆ. ಅರ್ಕಲವರು ಮಾಡೋರು ಇದ್ದಾರೆ, ಮೂರಿಗೇನು ಸೇರಿ ಬೆಳಿಗ್ಗೆ ಸಾಯಂಕಾಲಕ್ಕೆ ಸೇರಿಸಿ ಒಂದೇ ಮಾಡಬಹುದು. ಹೀಗೆಲ್ಲೂ ಹೀಗೆ ಟೈಮ್ ಅದು ಒಂದು ಇದಕ್ಕೆ ಮಾಡ್ತಾರೆ. ಹೀಗೆ ಅದಕ್ಕೆ ಸಂಬಂಧಪಟ್ಟ ವಸುರುದ್ರ ಆದಿತ್ಯರು ನಮ್ಮ ಜೀವನವನ್ನ ಒಂದೇ ಇಲ್ಲಿ ಒಂದೇ ದಿನ ಆಗ್ಬೇಕು, ಬಿಕಾಸ್ ನಾಳೆ ಇರ್ತೀವೋ ಎಲ್ಲೋ ಗೊತ್ತಿಲ್ಲ ನಮ್ಗೆ. ಸೊ ಹಾಗೆ ಮಾಡೋದು ಅಂತ ವಸುರುದ್ರ ಆದಿತ್ಯರು. ಸೊ ಹೀಗೆ ಇದೆಲ್ಲ ಏನು ಪ್ರಮೇಯಗಳು ಅಂತ ಕರೀತಾರೆ. ಅಂದ್ರೆ ಇಷ್ಟು ಹರಿಕತೆ ಅಂದ್ರೆ ಆ ಹರಿಯ ಬಗ್ಗೆ ಹರಿಕಥನ. ಈ ಕಥನ ವೇದಗಳಲ್ಲಿ ಬಂದಿರುವಂತದ್ದು ಇಷ್ಟು ಪ್ರಮೇಯಗಳು. ತಿಳ್ಕೋಬೇಕಾದ ದೇವರ ಬಗ್ಗೆ ತಿಳ್ಕೋ, ದೇವರು ಮಾಡುವ ಕಾರ್ಯಗಳನ್ನ ತಿಳ್ಕೊಳ್ಳೋ, ದೇವರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಮೇಯಗಳು ಅಂತ ಹೇಳ್ತಾರೆ. ಈ ಪ್ರಮೇಯಗಳನ್ನ ಚಂದಾಗ ನಿರೂಪಣ ಅಂದ್ರೆ ಈ ಪ್ರಮೇಯಗಳು ಇದೆ ಎಲ್ಲ, ಒನ್ ಟೂ ತ್ರೀ ಲಿಫ್ಟಿಂಗ್ ಇದೆ ಇಲ್ಲಿ, ಒಂದೊಂದು ಅರ್ಧನಾರಿ ರೂಪದಿಂದ ಒಂದು ಇದು ಅಂತ ಇದೆಲ್ಲ ಬರ್ಕೊಂಡಿದ್ದೀವಿ ಇವಾಗ. ಇದನ್ನ ಎಸ್ಟಾಬ್ಲಿಷಿಂಗ್ ಇಟ್, ನಿರೂಪಣ ಮಾಡೋದು, ಅದೇ ಹರಿ ಕಥೆ ಅಂತ ಹೇಳೋದು. ಈ ಹರಿ ಕಥೆಯನ್ನ ಅದು ಈ ಸಂಧಿಯಲ್ಲಿ ನಾಡಿ ಪ್ರಕರಣ ಸಂಧಿಯಲ್ಲಿ ಇದೆ. ಎಲ್ಲಾ ಸಂಧಿಯಲ್ಲೂ ಇದೆ, ಅದು ಅಲ್ಲಿ ನಾವು ಹಾಗೆ ನೋಡಿಲ್ಲ. ಲೆವೆಂತ್ ಸಂಧಿ ಆದ ಮೇಲೆ, ಟೆಂತ್ ಸಂಧಿ ಆದ ಮೇಲೆ ಮೆಲ್ಲ ನೋಡ್ತಾ ಇದ್ದೀರಿ. ಈವಾಗ ಈ ಹರಿ ಕಥೆಯನ್ನ ಇಲ್ಲಿ ಹೇಳಿದ್ದ ಪ್ರಮೇಯಗಳನ್ನ ತಿರುಗಾ ಹೋಗಿ ಫಸ್ಟ್ ಇಂದ ನಾವು ತಿಳ್ಕೋಬೇಕು. ಸೊ ಇದನ್ನ ಇದೇ ಹರಿಕತೆ, ಇದನ್ನ ನಾವು ಯಾವ ತಿಳ್ಕೊಳ್ಳೋದು? ಗುರು ಕೃಪಾ ಬಲದಿ. ಗುರು ಇಲ್ಲದೆ ಸಾಧ್ಯ ಇಲ್ಲ. ಆಂತರಿಕ ಗುರುಗಳು, ಹೊರಗೆ ಇರುವಂತ ಗುರುಗಳು ತಗೊಳ್ತೀವಿ. ಆಂತರಿಕ ಗುರುಗಳ ಮೂಲಕವಾಗ ಯಾರಿವರು? ಪ್ರಾಣಮುಖ ತತ್ವೇಶರು. ಇವರುಗಳೇ ನಮ್ಗೆ ಆಂತರಿಕ ಗುರುಗಳು. ಇವರ ಅನುಗ್ರಹದಿಂದ ಈ ಹರಿಕತೆ, ಈ ಹರಿಕತೆಯನ್ನ ದಾಸರು ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಇನ್ನು ಇದು ಅವ್ರು ಹೇಳಿದ್ರೆ ನಾವು ತಿಳ್ಕೊಬೇಕಲ್ಲ. ತಿಳ್ಕೊಳ್ಳಕ್ಕೆ ವಿಘ್ನ ಆದಂತ ಈ ವಾದದಲ್ಲಿ ಕಂತು ವಾಸುದೇವ ಪ್ರಾಣಮುಖ ತತ್ವ. ಈ ವಾಸುದೇವ ಭಗವಂತನ ಅನುಗ್ರಹ ನಮ್ಗೆ ಬೇಕು. ನಮ್ಮ ಕಾರ್ಯಗಳು ಈ ದಿವಾನಾಡಿಗಳು ಈ ದಿವಾನಾಡಿಗಳಲ್ಲಿ ಇದ್ದು ಇದನ್ನ ಮಾಡಿಸೋಣ. 36,000 ಕೊಟ್ಟಿದ್ದಾರೆ, ಅದು ದಿವಸಕ್ಕೆ ಸಂಕೇತ ಅಂತ ನೋಡಿದ್ದೀವಿ. ಈ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ಹೇಳಿರೋದು ಏನು? ಶ್ರೀಭೂ ಸಮೇತ. ದುರ್ಗಾ ಬಿಟ್ಟು ಬಿಟ್ಟಿದ್ದಾರೆ. ಶ್ರೀಭೂ ಸಮೇತ ಯಾಕೆ ಹೇಳ್ತಾರೆ ಅಂದ್ರೆ ಅದು 14th ಗೀತೆ ಇದೆ. ನೆಕ್ಸ್ಟ್ ಫ್ರಮ್ ದ 11th ಸಂಧಿ ಆನ್ವರ್ಡ್ ಯು ವಿಲ್ ಬಿ ರೆಫರಿಂಗ್ ಮಂದಿ ಟು ಗೀತಾ 14th ಚಾಪ್ಟರ್ ನೇ ರೆಫರ್ ಮಾಡ್ತೀನಿ. ಅದು 3rd ಚಾಪ್ಟರ್ ನೂ ಅಲ್ಲಿ ಸ್ವಲ್ಪ ಬಂದಿದೆ. ಬಟ್ ಪ್ರಧಾನವಾಗಿ ಮೂರು ಗುಣಗಳು, ಅದು ಕಾರ್ಯಗಳು, ದೇಹ ಇಂದ್ರಿಯ ಮನಸ್ಸು, ಇದನ್ನೇ ನೋಡ್ತಾ ಬರ್ತೀವಿ. ಸೊ ಅದಕ್ಕೆ ಬಂದಾಗ ಶ್ರೀಭೂನ್ನೇ ತಕೊಂಡಿದ್ದಾರೆ. ಯಾಕೆ ಶ್ರೀಭೂ ತಕೊಂಡಿದ್ದಾರೆ ಅಂದ್ರೆ ನಮ್ಗೆ ಗೊತ್ತು, ಶ್ರೀ ಅಂದ್ರೆ ಸತ್ವ, ಭೂ ಅಂದ್ರೆ ರಜಸ್ಸು. ಸೊ ನಾವು ಮಾಡುವಂತ ಕಾರ್ಯ ಇದು ತಮಸ್ಸು ಅಂದ್ರೆ ಅದು ಇಲ್ಲಿ ಹೇಳಿಲ್ಲ. ಬಟ್ ಯು ಹ್ಯಾವ್ ಟು ಟೇಕ್ ದಟ್ ಆಲ್ಸೋ. ಮೇನ್ ಆಗಿ ಇಲ್ಲಿ 36 ದಿವಸ ಇದು ಅಂತ ಹೇಳುವಾಗ ಜ್ಞಾನ ಬರಬೇಕು ಅಂತ ಹೇಳಿದಾಗ ಅದು ಸತ್ವಗುಣದ ಕಾರ್ಯ. ಸತ್ವ ಗುಣದ ಕಾರ್ಯ ನಾವು 14th ಅಧ್ಯಾಯದಲ್ಲಿ ವಿವರಣೆ ಮಾಡ್ತಾರೆ. ಸತ್ವ ಗುಣಕ್ಕೆ ಸತ್ವ ಗುಣದ ಕಾರ್ಯ ಅದು ಜಡವಾದದ್ದು ಏನು, ವಾಟ್ ದ ಇಂಗ್ರೀಡಿಯಂಟ್ಸ್ ಏನು ಅಂದ್ರೆ ಅದು ಜ್ಞಾನ ಮತ್ತು ಸುಖ. ಜ್ಞಾನ ಮತ್ತು ಸುಖ ಕೊಡೋದು ನಿರ್ಮಲವಾದ ಜ್ಞಾನ ಮತ್ತು ಸುಖ, ನಿರ್ಮಲವಾದ ಸುಖ ಅದನ್ನ ಕೊಡೋದು, ಅದನ್ನ ಕೊಡೋದು ಅದು ಅದು ಆ ಕ್ವಾಲಿಟೀಸ್ ಇರೋದು ಸತ್ವ ಅಂತ. ಆದರೆ ಅದನ್ನ ಮಾಡಿಸುವವಳು ಲಕ್ಷ್ಮಿಯ ಶ್ರೀರೂಪ ಅಂತ ಅಲ್ಲಿ ಹೇಳ್ತಾಳೆ. ಶ್ರೀರೂಪದಿಂದ ಅವಳು ಮಾಡ್ತಾಳೆ ಅನಾಮಯಂ, ಅದು ಕೆಲವಾಗಲ್ಲಿ ಹೇಳ್ತಾರೆ ನಿರ್ಮಲ ನಿರ್ಮಲತ್ವ ಅನಾಮಯಂ ಪ್ರಕಾಶಕ, ಪ್ರಕಾಶ ಪ್ರಕಾಶ ಇರುವಂತದ್ದು ಅಂದ್ರೆ ಜ್ಞಾನ, ದೋಷರಹಿತವಾಗಿರೋದು, ಸುಖವನ್ನ ಕೊಡೋದು, ರೋಗ ರುಜಿನ, ರೋಗ ರುಜಿನ ಅಂದ್ರೆ ದೇಹಕ್ಕೆ ಬರೋದು ಅವ್ರಿಗೆ ಬರೋದಿಲ್ಲವೋ ಅಂತ ದೇಹಕ್ಕೆ ಬರೋದು ಬಂದೇ ಬರುತ್ತೆ, ದೇಹ ಇದೆ ಅಲ್ಲ, ದೇಹ ಇದ್ರೆ ಬಂದೇ ಬರುತ್ತೆ ಅದು. ರೋಗ ಮನೋರೋಗಗಳು ಮುಂತಾದ ರೋಗಗಳು ಅದು ಇಲ್ಲದಂತೆ ಇರುವುದು ಸತ್ವ. ಇದನ್ನ ನಿಯಮನ ಮಾಡುವುದು ಲಕ್ಷ್ಮೀದೇವಿಯ ಶ್ರೀರೂಪ ಆಗತ್ತೆ. ಸೊ ಈ ರೂಪದಿಂದ ಅವಳು ನಮ್ಮನ್ನ ರಕ್ಷಣೆ ಮಾಡಬೇಕು. ಅದು ಯಾಕೆ ಡೇ ಟೈಮ್ಲಿ ಆ ಜ್ಞಾನ ಮನಸ್ಸಿಗೆ ಮೀನಾಗ ಮನಸ್ಸಿಗೆ ಈ ಮನಸ್ಸು ಈ ದೇಹದಲ್ಲಿ ಇಲ್ಲಿ ತತ್ವೇಶರಿಂದ ಅಂತಿದ ಪ್ರಾಣಮುಖ ತತ್ವೇಶರಿಂದ ಅಂತಿದಲ್ಲ, ಈ ದೇವತೆಗಳನ್ನ ಲಕ್ಷ್ಮೀದೇವಿ ಕಟ್ಟಿ ಹಾಕ್ತಾಳಂತೆ. ತತ್ವೇಶರನ್ನ ಕಟ್ಟಿ ಹಾಕೋದಿಲ್ಲ, ಯಾಕೆಂದ್ರೆ ಅಲ್ಲಿ ಮುಖ್ಯ ಪ್ರಾಣ ಇದ್ದಾರೆ, ಅಲ್ಲಿ ಅವರಿಗೆ ಯಾವ ದೋಷಗಳು ಇರೋದಿಲ್ಲ. ಯಾಕೆ ಸಾಧ್ಯ? ಅವರಿಗೆ ಇಂದ್ರನಿಗೆ ಬರುತ್ತೆ, ರುದ್ರನಿಗೆ ಅಸ್ರಾವೇಶ ಬರುತ್ತೆ, ನಮ್ಮ ದೇಹದಲ್ಲಿ ಇರುವಂತಹ ಪುಷ್ಕರನಿಗೆ ಏನು ಆವೇಶನೂ ಬರೋದಿಲ್ಲ, ಅದು ಹಾಗೆ ಸಾಧ್ಯ ಅಂದ್ರೆ ಅಲ್ಲಿ ಈ ದೇವತೆಗಳು ಈ ಸ್ಮರಣೆಯನ್ನ ಮಾಡುತ್ತಾ ಇರ್ತಾರಂತ. ಈ ಶ್ರೀರೂಪದಿಂದ ಅವಳು ಕಟ್ಟಿ ಹಾಕ್ತಾರೆ, ನಾನೇ ಮಾಡ್ತೀನಿ, ನಾನೇ ಸುಖಿ, ನನಗೆ ಜ್ಞಾನ ಬಂತು ಅಂತ ದೇವತೆಗಳು ನಮ್ಮನ್ನ ಬಿಟ್ಟುಬಿಡಿ, ನಮ್ಗೆ ಯಾವತ್ತೂ ಇರುತ್ತೆ, ದೇವತೆಗಳನ್ನ ಸತ್ವಗುಣದಿಂದ ಅವಳು ಕಟ್ಟಿ ಹಾಕ್ತಾಳಂತ. ಇಲ್ಲಿ ತತ್ವೇಷ ಯಾಕೆ? ಪ್ರಾಣಮುಖ ತತ್ವೇಷರಿಂದಲೇ, ಪ್ರಾಣದೇವರಿಗೆ ಅದು ಯಾವುದು ಇಲ್ಲ, ಆದ ಕಾರಣ ಪ್ರಾಣರಿಂದ ಸಹಿತವಾದ ತತ್ವೇಶರು, ಆದ ಕಾರಣದಿಂದ ತತ್ವೇಶರಲ್ಲಿ ಯಾವುದು ಇರೋದಿಲ್ಲ. ಅವರನ್ನ ಸ್ಮರಣೆ ಮಾಡಿದ್ರೆ ನಮಗೆ ನಾವು ಆ ಲಕ್ಷ್ಮೀದೇವಿ ಶ್ರೀರೂಪದಿಂದ ನಮಗೆ ಜ್ಞಾನ ಬರೋ ಕಾಲದಲ್ಲಿ ನಮಗೆ ಎರಡು ಇರಬಾರದಂತೆ. ಯಾವುದು ಅಂದ್ರೆ ಸುಖ ಸಂಘ ಜ್ಞಾನ ಸಂಘ ಇರಬಾರ್ದು. ಅಂದ್ರೆ ಏನು, ಜ್ಞಾನ ಸಂಘ ಇರಬಾರ್ದ ಅಂದ್ರೆ ಜ್ಞಾನ ಸಂಘ ಅಂದ್ರೆ ಅರ್ಥ ಏನು ಕೊಡ್ತಾರಂದ್ರೆ ನಾನು ಜ್ಞಾನಿ, ಐ ಆಮ್ ದ ಪಂಡಿತ, ನನಗೆ ಇದು ಗೊತ್ತಿದೆ, ನಾನು ನಾನು ಅಂತದ್ದು ಗೊತ್ತು ಬರುತ್ತೆ ನೋಡಿ, ಆ ಸಂಘ ಇರಬಾರದು ಜ್ಞಾನದ ಜೊತೆಯಲ್ಲಿ. ಸೊ ಅದಕ್ಕೆ ಜ್ಞಾನ ಸಂಘ ಬಾರದೆ ಅವನು ರಕ್ಷಣೆ ಮಾಡಬೇಕು. ಜ್ಞಾನ ಬರುತ್ತಲ್ಲ, ಬಂದಾಗೆ ನಾನು 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 ಅಂತ ಇರಬಾರ್ದು, ಅದು ಅವಳು ಮಾಡಬೇಕು, ಆ ಸಂಘವನ್ನ ಬಿಡಿಸಬೇಕು ಅವಳು. ಅವಳು ಕಟ್ಟಿ ಹಾಕ್ತಾಳೆ ಲಕ್ಷ್ಮೀದೇವಿ ಆ ಶ್ರೀರೂಪದಿಂದ ದೇವತೆಗಳನ್ನ ಕಟ್ಟಿ ಹಾಕ್ತಾಳೆ ಅವಳು, ಅದು ನಮಗೆ ಬರಬಾರದು, ದೇವತೆಗಳಿಗೆ ಇಲ್ಲಿ ಬರಲ್ಲ, ಪ್ರತ್ಯೇಕರಲ್ಲಿ ಬರಲ್ಲ ಅದು. ನಮಗೇನು ಆದಷ್ಟು ನಾವು ಬಾರದೆ ರಕ್ಷಣೆ ಮಾಡಮ್ಮ ಶ್ರೀರೂಪದಿಂದ, ಪ್ರತ್ಯೇಕ ಶ್ರೀರೂಪದಿಂದ ಕೊಟ್ಟಿದೆ. ಹಾಗೇನೆ ಸುಖ ಸಂಘ, ಸುಖ ಸಂಘ ಅಂದ್ರೆ ಸುಖದ ಸಂಘ ಇರಬಾರ್ದ ಅಂದ್ರೆ ಈ ಪ್ರಾಕೃತ ಸುಖ ಅದೆಲ್ಲ ಬರುತ್ತಲ್ಲ. ಸೊ ಸೋ ಹ್ಯಾಪಿ ಇಲ್ಲಿ ಡೆವಲಪ್ ಸೋ ಹ್ಯಾಪಿ ಅಂತೀವಲ್ಲ, ನಾನು ಸುಖಿ ನಾನು ಸುಖಿ ಅಂತ, ಅದಿಲ್ಲ. ದುಡ್ಡು ಏನೇನೋ ಆ ದುಡ್ಡು ಆಗಲಿ ರಿಲೇಶನ್ಶಿಪ್ ಆಗಲಿ ಯಾವುದು ಬರೋದು, ಈ ದೇಹದಿಂದ ಬರುವಂತ ಸಂಬಂಧಗಳು, ದೇವರು ಕೊಟ್ಟ ಒಂದು ವಸ್ತುಗಳು ನಮ್ಗೆ ಅಷ್ಟೇ. ಸೊ ಇದನ್ನ ಇದು ಜೊತೆಯಲ್ಲಿ ಓವರ್ ಅಟ್ಯಾಚ್ಮೆಂಟ್, ಸುಖ ನನ್ನದು ನನ್ನದು ಅಂತ ಅದನ್ನ ತಿಳ್ಕೊಂಡು ನನ್ನದು ನನ್ನದು ಅಂತ ಆ ಒಂದು ಒತ್ತು, ನನ್ನದು, ಐ ಆಮ್ ಎಂಜಾಯ್, ದೇವತೆಗಳಿಲ್ಲ ಯಾರು ಇಲ್ಲ, ಇದು ಐ ಅಂದ್ರೆ ಜೀವ, ಜೀವಕ್ಕೆ ಹೊರಗಡೆ ಸುಖ ಎಲ್ಲಿಂದ ಸಾಧ್ಯ? ಒಂದು ಮನೆ ಹಾಗೆ ಅಟ್ಯಾಚ್ಮೆಂಟ್ ಅದು ಬರುತ್ತೆ, ಅದು ಬರಬಾರ್ದು. ಅದೆಲ್ಲ ಸಾಧನೆಗಳ ಸಾಧಕ ಮೋಕ್ಷ ಸಾಧನೆ ಮಾರ್ಗದಲ್ಲಿ ಇರುವಂತ ಆ ಒಂದು ದುರಿತ ರಾಶಿಗಳು ಇದೆ. ಇದೇ ಒಂದು ಇದು ಲೈಕ್ ಫ್ಯಾನ್ಸ್ ಆನ್ ದ ವೇ. ಸೊ ಅದಕ್ಕೆ ಈ ರೂಪವನ್ನು ಕೊಟ್ಟಿದ್ದಾರೆ. ಹಾಗೇನೆ ಭೂರೂಪ ಎಂಬುದು ರಜಸ್, ರಜಸ್ ಅಂದ್ರೆ ರಜಸ್ ಎಂಬುದು ಕೆಟ್ಟದ್ದು ಅಂತಲ್ಲ, ಅದು ಭೂದೇವಿ ಅದನ್ನ ಸೃಷ್ಟಿ ಮಾಡುತ್ತ, ಅದು ಕಾರ್ಯಾತ್ಮಕ ಕರ್ಮಾತ್ಮಕ ಕರ್ಮದ ಸಂಘ ಕೊಡ್ತಾಳೆ, ಕರ್ಮದ ಸಂಘವನ್ನು ಕರ್ಮ ಮಾಡುವಾಗ ದೇವರ ನೆನಪು ಬಂದು ಬಿಟ್ರೆ ಕರ್ಮ ಮಾಡಬೇಕು. ಜ್ಞಾನ 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 ಅಂತ ಕೂತಿದ್ದೆ, ಜ್ಞಾನ ಇದ್ದರೆ ಕರ್ಮ ಮಾಡಲೇಬೇಕು. ಕರ್ಮ ಮಾಡುವಾಗ ಆ ಸಂಘ ಕರ್ಮ ಸಂಘವನ್ನು ಅವಳೇ ತೆಗಿಬೇಕು. ಯಾರು ತೆಗಿತಾ ಇಲ್ಲಿ ಭೂರೂಪದಿಂದ ತೆಗಿಬೇಕು. ಸೊ ಶ್ರೀ ಭೂರೂಪ ಅಂತ ಜ್ಞಾನ ಮತ್ತು ಕರ್ಮ, ಜ್ಞಾನ ಕರ್ಮ ಸಮ ಎರಡು ಬೆರೆತು ಬೆರೆತೆ ಇರುತ್ತೆ, ಎರಡು ಸೇರಿ ನಮ್ಗೆ ದಿವಸದಲ್ಲಿ ಬರುವಂತದ್ದು. ಇದು ಬರೋವಾಗ ಅದ್ರ ಜೊತೆಯಲ್ಲಿ ಸಂಘ ಇರಬಾರದು. ಸಂಘವನ್ನ ತೆಗೆಯೋಳು ಶ್ರೀ ಭೂರೂಪದಿಂದ ಜ್ಞಾನದ ಜ್ಞಾನದ ಸಂಘ. ಜ್ಞಾನದ ಸಂಘ ಅಂದ್ರೆ ನಾನೇ ನಾನೇ ಅಂಬೋ ಆ ಸಂಘವನ್ನ, ನಾನೇ ನನ್ನದೇ ಅಂಬೋ ಆ ಸಂಘವನ್ನ ಜ್ಞಾನ ಸುಖದಿಂದ ತೆಗಿಬೇಕು. ಅವಳು ನಿರ್ಮಲಾತ್ಮಕ ಜ್ಞಾನವನ್ನ ಕೊಡಬೇಕು, ವ್ಯಕ್ತ ಮಾಡಬೇಕು. ಕರ್ಮ ಮಾಡುವಾಗ ಕರ್ಮ ಸಂಘ, ಕರ್ಮ ಸ್ನೇಹ, ಕರ್ಮ ಫಲ ಸಂಘ, ಕರ್ಮದಲ್ಲಿ ಇರುವಂತ ಅಭಿಮಾನ ಸಂಘ ಅದೆಲ್ಲ ತೆಗೆದು ದೇವರ ಸಂಘ ಅಲ್ಲಿ ಮಾಡಿಸಬೇಕು. ಸೊ ಶ್ರೀ ಭೂರೂಪವನ್ನ ಇಲ್ಲಿ ಹೇಳಿದ್ದಾರೆ. ಶ್ರೀ ಭೂ ಸಮೇತ ವಿಹಾರ ಇವ ಪರೇ ಶಮಲ ಮೂರ್ತಿಗಳು ಚಿಂತಿಸ್ತಾ ಹಿಗ್ಗಿತಿರು ಅಂತ ಹೇಳ್ಬಿಟ್ಟು ಇನ್ನೊಂದು ಇದು ಜೊತೆ ಜೊತೆಯಲ್ಲಿ ಏನ್ ಹೇಳ್ತಾರಂದ್ರೆ ಇನ್ನೊಂದು ರೀತಿಯಾಗಿ ಇದನ್ನ ಹೇಗೆ ನೋಡಬಹುದು ಅಂದ್ರೆ 36,000 ಅಂತ ಹೇಳಿದ್ರೆ ಬೈ ಇಂಪ್ಲಿಕೇಶನ್ ಡೇ ಟೈಮ್ ಅಂತ ಅದಕ್ಕೆ ಆಗತ್ತೆ. ಡೇ ಟೈಮ್ 36,000 ಅಂಬೋದು ಡೇ ಟೈಮ್ ಅಂತ ಆಗತ್ತೆ. ಪುರುಷನಾಡಿಗಳು ಪುರುಷ ಅಂತ ನೀವು ಯಾಕೆ ವಿಶೇಷವಾಗಿ ಹೇಳ್ತಾರೆ? ಸ್ತ್ರೀ ಪುರುಷ ಎರಡು ಸೇರಿದ್ದು ಏನಾಗತ್ತೆ ಅಂತ ಹೇಳಿದ್ರೆ ಅರ್ಧನಾರಿ ರೂಪ ಬಂದಾಗ ಅಲ್ಲಿ ಮುಖ್ಯವಾದ ನಮ್ಗೆ ಆಗುವಂತ ಆ ಒಂದು ಕಾರ್ಯ ಅದಕ್ಕೆ ಹೇಳ್ತಾ ಇದ್ದಾರೆ. ನಾವು ಪುರುಷರೇ ಒಂದು ಇದರಿಂದ ಅದನ್ನು ಹೇಳ್ತಾರೆ. ಸೊ ಇದು ಆದ್ರೆ ಡೇ ಅಂತ ತಗೊಂಡ್ರೆ ಡೇ ಅಂಡ್ ನೈಟ್ ಬರುತ್ತೆ. ಆದ ಕಾರಣದಿಂದ 36,000 ಡೇಸ್ ಅಂದ್ರೆ 36,000 ಡೇಸ್. ಈಚ್ ಡೇ ಹ್ಯಾಸ್ ಡೇ ಟೈಮ್ ಇಸ್ 36,000, ನೈಟ್ ಟೈಮ್ ಇಸ್ 36,000, ಸೇರಿಸಿ 72. ಸೊ ಇದು ಹೇಳುವ ಮೂಲಕವಾಗಿ 72,000 ಬರುತ್ತೆ ಅಂತ ಹೇಳಿ ಅದು ಹಾಗೆನ ನಾವು ಅರ್ಥ ಮಾಡಬಹುದು. ಸೊ ದಟ್ ಇಸ್ ಇಂಪ್ಲೈಸ್ ಅಂತ ಅದು ಒಂದು ಇದಕ್ಕೆ ವೈ ಓನ್ಲಿ ಓನ್ಲಿ 36 ಎಂಬುದಕ್ಕೆ ಎರಡು ರೀತಿಯಾದ ಅರ್ಥಗಳು ಇದೆ ಎಂಬಲ್ಲಿ ಕೃಷ್ಣಾರ್ಪಣೆ ಮಾಡ್ತಾರೆ.